ವಿಶ್ವಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವತಾಂ ನಾಮಸ್ಯ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಶ್ರವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ಯಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾಸುರಾವೋಹಂ ಇಡೇ ಚೈತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿಹಿ ಶ್ರೀ ಗುರುಭ್ಯೋ ನಮಃ. ಹರಿ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿವಸ ಪ್ರಾತಃಸ್ಮರಣೀಯರಾದ ಪರಮ ಮಂಗಳ ಚರಿತ್ರರಾದಂತಹ ಶ್ರೀ ಶ್ರೀಪಾದರಾಜರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಶ್ರೀ ಶ್ರೀಪಾದರಾಜರು ಇಡೀ ನಮ್ಮ ವೈಷ್ಣವ ವೇದಾಂತ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಸ್ಥಾನ ಪಡೆದ ಮಹಾನುಭಾವರು. ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರು ಶ್ರೀ ಪದ್ಮನಾಭ ತೀರ್ಥರು. ಅವರಿಂದ ಘಟ್ಟದ ಮೇಲಿನ ಎಲ್ಲ ಮಠಗಳಿಗೂ ಮೂಲ ಪುರುಷರು ಅಂದರೆ ಶ್ರೀ ಪದ್ಮನಾಭ ತೀರ್ಥರು. ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಶ್ರೀ ಪದ್ಮನಾಭಾಹ್ವಯ ಅಂಥೇಳಿ ಋಷಿಕೇಶ ತೀರ್ಥರು ಈ ಮಾತನ್ನು ಹೇಳ್ತಾರೆ. ಘಟ್ಟದ ಒಟ್ಟು 8 ಮಠಗಳು ಉಡುಪಿ ಮಠಗಳು, 9th 5 ಚಕ್ರೇ ಶಿಷ್ಯಾನ್ ನವಾನ್ ನವ ಶ್ರೀವಾದಿರಾಜ ಸ್ವಾಮಿಗಳು 9 ಮಹಾಶಿಷ್ಯರುಗಳು ಅಂತ ಕರೀತಾರೆ. ಪದ್ಮನಾಭ ತೀರ್ಥರು ಘಟ್ಟದ ಮೇಲಿನ ಮಠದ ಮೂಲ ಪುರುಷರಾಗಿ ಮುಂದುವರೆದು ತಮ್ಮ ಹೆಸರಲ್ಲಿ ಒಂದು ಶಾಖಾ ಮಠವನ್ನು ಮಾಡಿದರು. ಅದಕ್ಕೆ ಪದ್ಮನಾಭ ತೀರ್ಥರ ಮಠ ಅಂತ ಹೆಸರಾಯಿತು. ಆಚಾರ್ಯರ ಮೂಲ ಪರಂಪರೆಯನ್ನು ಮುಖ್ಯವನ್ನು ಮುಂದುವರಿಸಿ ಒಂದು ಲಕ್ಷ್ಮೀಧರ ತೀರ್ಥರು ಅಂತಕ್ಕಂಥವರಿಗೆ ಆಶ್ರಮ ಕೊಟ್ಟು ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಆಚಾರ್ಯರ 4 ಪ್ರಧಾನ ಶಿಷ್ಯರು ಕೂಡ ಘಟ್ಟದ ಮೇಲೆ ಬಂದವರೆಲ್ಲ ಒಂದು ಮಠ ಮಾಡಿದರು. ಪದ್ಮನಾಭ ತೀರ್ಥರು ಪದ್ಮನಾಭತೀರ್ಥರ ಮಠ, ನರಹರಿತೀರ್ಥರು ನರಹರಿತೀರ್ಥರ ಮಠ, ಮಾಧವತೀರ್ಥರ ಮಠ, ಅಕ್ಷೋಭತೀರ್ಥರ ಮಠ. ನರಹರಿತೀರ್ಥರ ಮಠ ಸ್ವಲ್ಪ ದಿವಸ ಬಂದು ಮುಂದೆ ಯಾವುದೋ ಕಾರಣಕ್ಕೆ ನಿಂತು ಹೋಯಿತು. ಈ 3 ಮಠಗಳು ಹಾಗೆ ಉಳ್ಕೊಂಡು ಬಂದಿದೆ. ಆ ಪದ್ಮನಾಭತೀರ್ಥರ ಮಠದಲ್ಲೇ ಮುಂದೆ ಒಬ್ಬರು ಸ್ವರ್ಣವರ್ಣ ತೀರ್ಥರು ಅಂತ ಮಹಾನುಭಾವರು ಬಂದರು. ಅವರು ಮೂಲತಃ ಶ್ರೀರಂಗಾದಿ ಪ್ರಾಂತದಲ್ಲಿ ಬಹಳಷ್ಟು ದಿವಸಗಳ ಕಾಲ ವಾಸ ಮಾಡಿದರು. ಅಲ್ಲಿ ಎಷ್ಟು ಅನಾಹುತವಾಗಿತ್ತು ಅಂದರೆ ಶ್ರೀ ರಂಗನಾಥ ದೇವರ ವಿಗ್ರಹವನ್ನೇ ಈ ಯವನರು ನಾಶ ಮಾಡಬೇಕು ಅಂತ ಪ್ರಯತ್ನಪಟ್ಟ ಒಂದು ದೊಡ್ಡ ಮಹಾ ದುರಂತ ನಡೆದೋಗಿತ್ತು. ಆ ಸಮಯದಲ್ಲಿ ಮೂಲ ವಿಗ್ರಹ ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಉತ್ಸವ ಮೂರ್ತಿನ ಹರಿಸ್ಬೇಕು ಅಂತ ಪ್ರಯತ್ನಪಟ್ಟಾಗ ಉತ್ಸವ ಮೂರ್ತಿನ ತಿರುಪತಿಗೆ ತಂದುಬಿಟ್ಟು ಅನೇಕ ವರ್ಷ ಅಲ್ಲಿಟ್ಟು ಮುಂದೆ ಸ್ವರ್ಣವರ್ಣ ತೀರ್ಥರು ಯವನರ ನಾಶ ಆದ ಮೇಲೆ ಪುನಃ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿದ್ದಾರೆ. ಶ್ರೀರಂಗಕ್ಕೂ ವೈಷ್ಣವರಿಗೂ ದೊಡ್ಡ ಸಂಬಂಧವು. ಅಂಥ ಸ್ವರ್ಣವರ್ಣ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ಆ ಬೂರು ಪ್ರಾಂತ್ಯಕ್ಕೆ ಬರ್ತಾರೆ. ಆಗ ಸಾಯಂಕಾಲ ಆಗಿರ್ತದೆ, ಸೂರ್ಯ ಇನ್ನೇನು ಸ್ವಲ್ಪತ್ತೇ ಮುಳುಗುವ ಹಂತ ಇರ್ತದೆ. ಆಗ ಪರಿವಾರದವರೆಲ್ಲ ಕೇಳ್ತಾರೆ, ಎಷ್ಟು ದೂರ ಇದೆ ಅಬ್ಬೂರಿಲ್ಲಿಂದ ಅಂತ ಕೇಳಿದರೆ, ಆಗ ಅಲ್ಲಿದ್ದು ಯಾರು ದನ ಕಾಯರು ದನಕಾರ ದನಗಳು ಒಬ್ಬ ಹುಡುಗ. ಆ ರೀತಿ ಬ್ರಾಹ್ಮಣರು ದನ ಕಾಯ್ತಾರೋ ಅಂತ ಕೇಳಿದರೆ ಏನು ತಪ್ಪಲ್ಲ, ದನ ಕಾಯರು ಬೇರೆ ಇರ್ತಾರೆ. ಈ ಚಿಕ್ಕ ಮಕ್ಕಳು ಸಂತೋಷದಿಂದ ಹೋಗೋದುಂಟು ಜೊತೆಗೆ, ಅದು ಹಳ್ಳಿಗಳಲ್ಲಿ ಅದನ್ನು ನಡೆಯುತ್ತಾರೆ. ಗಾಡಿ ಓಡಿಸೋದು ಮೊದಲಾದವುಗಳನ್ನು ಈ ಬ್ರಾಹ್ಮಣರ ಹುಡುಗರು ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಬಂದಿದ್ದರು. ಆಗ ಒಳ್ಳೆ ವರ್ಚಸ್ವಿ ಆದ ಹುಡುಗ ಅಂತ ಇದನ್ನು ಕೇಳಿದರು, ಎಷ್ಟು ದೂರ ಇದೆ ಅಬ್ಬೂರು ಅಂತ ಕೇಳಿದರು. ಸುಮ್ಮನೆ ದೂರ ಹೇಳಬಾರ್ದೆ ಒಗಟಾಗಿ ಹೇಳಿದರು, ಸ್ವಾಮಿ ನನ್ನ ನೋಡಿ, ಆ ಸೂರ್ಯನ ನೋಡಿ, ಇಷ್ಟು ಹಸುಗಳನ್ನು ನೋಡಿ, ನಿಮಗೆ ಗೊತ್ತಾಗತ್ತೆ ಅಂತ. ಪರಿವಾರದವರಿಗೆ ಅರ್ಥ ಆಗಲಿಲ್ಲ, ಸ್ವಾಮಿಗೆ ತಕ್ಷಣ ಅರ್ಥ ಆಯಿತು. ಓಹೋ, ಸೂರ್ಯ ಮುಳುಗ ಹೊತ್ತು ಇಷ್ಟು ಹಸುಗಳಿದೆ, ಹುಡುಗ ಮನೆಗೆ ಹೋಗಬೇಕಾದ್ರೆ ದೂರ ಇಲ್ಲ ಅಂತ ಅರ್ಥ. ಅರ್ಥ ಮಾಡಿಕೊಂಡ ತಕ್ಷಣ ಅವ್ರಿಗೆ ಭಾರಿ ಖುಷಿ ಆಯಿತು. ಅವರಿಗೆ ಅವ ಕರೆದ್ರಂತೆ, ಬಾ ನಮ್ಮ ಜೊತೆ ಕೂಡು ಅಂತ ಕರೆದ್ರಂತೆ. ಇಲ್ಲೇ ಕೂಡು ಬಾ ಮೇಣೆಯಲ್ಲಿ ಅಂತ ಕರೆದ ತಕ್ಷಣ ಇಲ್ಲ ಸ್ವಾಮಿ ಅಲ್ಲಿ ಕೂತವ್ರು ಸಾಗುವಳಿ ಆಗಿಬಿಡ್ತಾರೆ ಅಂತ ಕೂಡೋದಿಲ್ಲ ಅಂತ ಹೇಳಿದರೆ ಮುಂಚೆ ಸಾಗುವಳಿ ಆಗೇ ಬಿಟ್ಟರೆ ಬಿಡಲಿಲ್ಲ. ಆ ಮಾತು ಅವರ ಅಷ್ಟು ಆಕರ್ಷಕವಾದ ಮಾತೇ, ಒಂದೊಂದು ಮಾತು ಭಾರಿ ಖುಷಿ ಕೊಡ್ತು ಸರಳವರ್ಣ ತೀರ್ಥರಿ. ಆಮೇಲೆ ಊರಿಗೆ ಹೊರಟರು, ಅಲ್ಲಿದ್ದಂತಹ ಎಲ್ಲರನ್ನ ಕೇಳಿದರು. ಹಾಗೆ ಬ್ರಹ್ಮಣ್ಯ ತೀರ್ಥರು ಅಲ್ಲಿದ್ದವು, ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರು, ಪುರುಷೋತ್ತಮ ತೀರ್ಥರು ಸರಳವರ್ಣ ಆಪ್ತರು, ಪುರುಷ ಆಗಲೇ ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಟಾಗಿತ್ತಾಗಲೇ. ಅದೇ ಹಿನ್ನೆಲೆಯಲ್ಲೇ ಅವರವರು ತುಂಬ ಸಂಬಂಧಿಗಳು, ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥ ತುಂಬ ಹತ್ತಿರದ ಸಂಬಂಧಿಗಳಾದ್ರಿಂದಾಗಿಯೇ ಅವರ ತಾಯಂದಿರು ಅಕ್ಕ ತಂಗಿಯರು ಅಂತ ಹೇಳ್ತಾರೆ. ಬ್ರಹ್ಮಣ್ಯ ತೀರ್ಥರ ತಾಯಿ, ಶ್ರೀಪಾದರಾಜರ ತಾಯಿ ಅಕ್ಕ ತಂಗಿಯರು. ಆದ್ದರಿಂದ ಅಲ್ಲೆಲ್ಲ ವಿಚಾರಿಸಿಕೊಂಡು ಹುಡುಗ ಯಾರು ಅಂತ ಕೇಳಿದಾಗ ಶೇಷಗಿರಿಯಪ್ಪ ಅಂಬರು ಮಗ ಅಂತ ಗೊತ್ತಾಯಿತು. ಕರೆದು ಕೇಳಿದರು, ಭಾರಿ ಬುದ್ಧಿವಂತ ಇದ್ದಾನೆ ಹುಡುಗ, ನಮ್ಮ ಶಿಷ್ಯನ ಮಾಡ್ಕೋತೇವೆ ಕೊಡಿ ಅಂತ ಕೇಳಿದರು. ಇನ್ನು ಉಪನಯನವೂ ಆಗಿದ್ದಿಲ್ಲ, ತಾಯಿ ಉಪನಯನವನ್ನು ಮಾಡಿಸಿ ಅವ್ರು ಒಪ್ತಾರೆ, ಮತ್ತೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದರೆ ಇಡೀ ಜಗತ್ತು ಮನೆಗೆ ಉಪಕಾರ ಆಗೋ ವ್ಯಕ್ತಿ ಜಗತ್ತಿಗೆ ಉಪಕಾರ ಆಗೋದು, ಅದಕ್ಕಿಂತ ಭಾಗ್ಯ ಇನ್ನೇನು ಅಂತ ಹೇಳಿಕೊಟ್ರಂತೆ. ಹಿಂದಿನ ಕಾಲಕ್ಕೆ ಅಂಥ ವ್ಯವಸ್ಥೆ ಇತ್ತು, ಉತ್ತರಾಧಿಕಾರಿ ಸರಿಯಾದ ಉತ್ತರಾಧಿಕಾರಿ ಹುಡುಕೊಡ್ತಿದ್ರು. ಅದಕ್ಕೆ ಇಷ್ಟು ದಿವಸಗಳ ಕಾಲ ಮಠಗಳು ಒಳ್ಳೆ ಪೂರ ರೀತಿಯಲ್ಲಿ ಸಿದ್ಧಾಂತ ಪ್ರಸಾರ ಮಾಡಲಿಕ್ಕೆ ಕಾರಣ ಆ ರೀತಿಯಾಗಿ ಅರ್ಹರಿಗೆ ಆಶ್ರಮ ಕೊಡತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಅದು ಮಠದಲ್ಲಿ ಉಪನಯನ ಮಾಡಿಸಿ ಮುಂದೆ 5 ವರ್ಷಕ್ಕೆ ಉಪನಯನ, 8 ವರ್ಷಕ್ಕೇನೆ ಸನ್ಯಾಸ. ಶ್ರೀಪಾದರಾಜರು ಬಹಳ ಸುದೀರ್ಘವಾದಂಥ ಆಯುಷ್ಯ, 1402 1502 ಸರಿಯೇ 100 ವರ್ಷ ಇರ್ತಾರೆ, ಪೂರ್ತಿ ಶತಮಾನ ಶತಾಯುಷ್ಯಗಳು ಅವರು. ಆಗ ಮುಂದೆ ಅವರು ವಿಶೇಷವಾಗಿ ಸ್ವರ್ಣಗೊಂಡ ತೀರ್ಥರ ಹತ್ರ ಅವರ ಹತ್ರ ಗುರುಗಳು ಅವರ ಹತ್ರ ಅಧ್ಯಯನ ಮಾಡ್ತಾರೆ, ಮುಖ್ಯವಾಗಿ ವಿಭುದೇಂದ್ರ ತೀರ್ಥರ ಹತ್ರ ಓದ್ತಾರೆ. ವಿಭುದೇಂದ್ರ ತೀರ್ಥ ರಾಮಚಂದ್ರ ತೀರ್ಥರ ಶಿಷ್ಯರು, ಅವರ ಹತ್ರ ದೊಡ್ಡ ವಿದ್ವಾಂಸರಾಗ್ತಾರೆ. ವಿಭುದೇಂದ್ರ ತೀರ್ಥರು ಮಹಾಜ್ಞಾನಿಗಳು, ಭಾರಿ ದೊಡ್ಡ ಪಂಡಿತರು. ಅವರ ಹತ್ರ ಓದಿ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಇವರ ಹೆಸರು, ಲಕ್ಷ್ಮೀನಾರಾಯಣ ತೀರ್ಥರು. ಶ್ರೀ ವ್ಯಾಸರಾಜರವರನ್ನು ಕೊಂಡಾಡೋದು ಹಾಗೇನೆ, ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರುವನ್ ಮಮ ಅಂತ ಕೊಂಡಾಡ್ತಾರೆ. ಅಷ್ಟು ಮಾಡಿ ಆಮೇಲೆ ಒಮ್ಮೆ ರಘುನಾಥ ತೀರ್ಥರು ಮೊದಲಾದ ಒಳ್ಳೆ ಸೇರಿದ ಕಾಲಕ್ಕೆ ಎಲ್ಲ ಸಮವಯಸ್ಕರವರೆಲ್ಲ ಕೂಡ ರಘುನಾಥ ತೀರ್ಥರು ಇವರು ವಿಶೇಷವಾದ ಪ್ರತಿಭೆಯನ್ನು ಕಂಡು ಮತ್ತು ಜ್ಞಾನದೃಷ್ಟಿಯಿಂದ ನೋಡಿ, ನೀವು ಬರೀ ಶ್ರೀಪಾದರಲ್ಲ, ಶ್ರೀಪಾದರಾಜರು ಅಂತ ಹೆಸರಿಟ್ಟು, ಇಡೀ ನಮ್ಮ ಪರಂಪರೆಯಲ್ಲಿ ಶ್ರೀಪಾದರಾಜ ಅಂತ ಹೆಸರು ಒಬ್ಬರಿಗೇ ಒಬ್ಬರಿಗೆ ಬಂದಿದೆ, ಮತ್ತೊಬ್ಬರಿಗೆ ಯಾರಿಗೂ ಬರಲಿಲ್ಲ. ಎಷ್ಟು ಹೆಸರು ರಿಪೀಟ್ ಆಗಿದ್ದೇವೆ, ಹೆಸರು ರಿಪೀಟ್ ಆಗಲೇ ಇಲ್ಲ, ಅರ್ಥ ಮಾಡ್ಕೋಬೇಕು. ಶ್ರೀಪಾದರಾಜರು ಅಂತ ಪ್ರಶಂಸೆ ಮಾಡ್ತಾರೆ, ಒಳ್ಳೆ ಶುದ್ಧ ವೈರಾಗ್ಯಾದಿಗಳಲ್ಲಿ ಶ್ರೀಪಾದರು, ವೈಭವದಲ್ಲಿ ರಾಜರು, ಎರಡೂ ಸೇರಿದ್ದಕ್ಕೆ ಶ್ರೀಪಾದರಾಜರು ಅಂತ ಅವರ ಹೆಸರಾಯಿತು. ಅಗಾಧವಾದ ವಿದ್ವತ್ತು, ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ, ವಿಶಿಷ್ಟವಾದ ಭೋಗ ಎರಡೂ ಇತ್ತವರು. ಮುತ್ತಿನ ಕವಚ ಮೇಲ್ಕುಲಾವೆ ಅಂತ ಶ್ರೀ ವ್ಯಾಸರಾಜರು ಕೊಂಡಾಡ್ತಾರೆ ಅಂದರೆ ಎಷ್ಟು ರಾಜವೈಭವ ಇತ್ತು ಅವರಿಗೆ. ಮುಂದೆ ಮುಣುಬಾಗಲು, ಶ್ರೀರಂಗ ಇವೆಲ್ಲ ಕಾರ್ಯಕ್ಷೇತ್ರ ಮಾಡಿಕೊಂಡ್ರು. ಶ್ರೀರಂಗ ಅವರ ಮುಖ್ಯ ಕಾರ್ಯಕ್ಷೇತ್ರವಾಯಿತು. ಅಲ್ಲಿದ್ದಾಗಲೇ ಅನೇಕ ರೀತಿಯಲ್ಲಿ ಧಾರ್ಮಿಕ ಕ್ರಾಂತಿಯನ್ನು ಮಾಡ್ತಾರೆ. ಶ್ರೀ ರಂಗನಾಥ ದೇವಾಲಯದಲ್ಲಿ ವಿಶೇಷವಾದಂಥ ಅಧಿಕಾರ ಇವರಿಗೆ, ವಿಶೇಷವಾದ ಗೌರವ ಇವರಿಗೆ ಸಿಕ್ತು. ಆ ಸಮಯದಲ್ಲೇ ಅವರು ಸಂಚಾರ ಮಾಡ್ತಾ ಮಾಡ್ತಾ ಮುಂದೆ ಮುಳುಬಾಗಿಲಿಗೆ ಬಂದಾಗ ಮುಳುಬಾಗಿಲಿನ ಹೊಸ ಸ್ವರೂಪವನ್ನು ಕೊಟ್ಟು ದಕ್ಷಿಣದ ಕಾಸಿ ಎನಿಸಿದ್ದು ಮುಳುಬಾಗಿಲು. ಮುಳುಬಾಗಿಲು ಶತಮಾನಗಳ ಗಟ್ಟಲೆ ವಿದ್ಯಾಪೀಠವಾಗಿ ಮುಂದುವರೆದಿದ್ದಕ್ಕೆ ಮೊದಲ ಕಾರಣ ಶ್ರೀಮದ್ ಆಚಾರ್ಯರು ಕಾಲಿಟ್ಟ ಜಾಗ ಅಂತ ಕರೀತಾರೆ. ಅಕ್ಷೋಭತೀರ್ಥರು ವಿದ್ಯಾರಣ್ಯನ ಪರಾಭವಗೊಳಿಸಿದ ಜಾಗ, ಅಲ್ಲಿ ನರಸಿಂಹತೀರ್ಥ ಮಾಡಿ ನರಸಿಂಹದೇವರ ಅಂಗಾರದಲ್ಲೇ ಬರೆದಿದ್ದಾರೆ. ಅದು ನೋಡಿರಬೇಕು, ಅದು ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಬಂಡೆ ಮೇಲೆ ಹಾಗೆ ಬರೆದಿರೋದಷ್ಟೇ, ಅಂಗಾರದ ಮೇಲೆ ಹಾಗೆ ಮೂರ್ತಿ ಇದಾಯಿತು. ಅದಕ್ಕೆ ಮತ್ತೆ ತಿರುಪತಿ ಇಲ್ಲಿಂದ ಹೋಗ್ಬೇಕಾದ್ರೆ ಮೂಡು ಬಾಗಿಲು ಅಂತ ಹೆಸರು, ಮೂಡು ಬಾಗಿಲು, ಅದಕ್ಕೆ ಮುಳುಬಾಗಿಲು ಅಂತ ಹೆಸರಾಯಿತು. ಮತ್ತೆ ಅಲ್ಲಿ ಅಷ್ಟೆಲ್ಲ ಕೀರ್ತಿ ಬಂದಿತ್ತು. ಶ್ರೀಪಾದರಾಜ ವಿದ್ಯಾಪೀಠ ಪ್ರಾರಂಭವಾಗಿತ್ತು. ಶ್ರೀಪಾದರಾಜರಿಂದ ಹೊಸ ಒಂದು ಮುಖ ಬಂತದ್ದು. ಎಷ್ಟೊಂದು ಕೇಳಿದರೆ ಈ ಶತಮಾನದವರೆಗೂ ಕೂಡ ಸುಮಾರು 500 ವರ್ಷಗಳ ಕಾಲ ದೊಡ್ಡ ಒಂದು ವಿದ್ಯಾ ವಿಶೇಷ ನಮ್ಮ ಸುತ್ತಮುತ್ತಲಿನಲ್ಲಿ, ಅದು ಇಡೀ ನಮ್ಮ ಮೈಸೂರು ಪ್ರಾಂತದಲ್ಲಿ ಹೆಚ್ಚು ವಿಶೇಷವಾದ ಸಂಸ್ಕೃತ ವಿದ್ಯಾಪೀಠಗಳಿರಲಿಲ್ಲ. ಆದರೆ ಅದೆಲ್ಲ ಕೀರ್ತಿ ಶ್ರೀಪಾದರಾಜರ ಸಲ್ಲಬೇಕು. ಅವ್ರು ಮಾಡಿದ್ದು ಶತಮಾನಗಳ ಗಟ್ಟಲೆ ಬಂತು ಅಂತ ಹೇಳಿದರೆ ಎಂತ ಅಮೃತ ಹಸ್ತ ಅವರು. ಆ ಪೀಠದಿಂದ ತಯಾರಾದಂಥ ವ್ಯಕ್ತಿಗಳು ತುಂಬ ಜನ, ಅದರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಶ್ರೀ ವ್ಯಾಸರಾಜರು. ವ್ಯಾಸರಾಜರು 12 ವರ್ಷಗಳ ಕಾಲ ಮುಳುಬಾಗಲಿದ್ದಿರುತ್ತೆ, ನೆನಪು ಮಾಡ್ಕೋಬೇಕು ಅಲ್ಲಿ ಹೋದಾಗ. 12 ವರ್ಷಗಳ ಕಾಲ ಅಂತ ಯಾರ ಹೆಸರು ಹೇಳಿದರೂ ಸಾಕು ನಾವು, ವ್ಯಾಸರಾಜೋ ವ್ಯಾಸರಾಜ ವ್ಯಾಸರಾಜ ಇತಿ ಸ್ಮರನ್ ವಿಜಯ ಸ್ವಾಮಿಗಳು ಹೇಳ್ತಾರೆ. ವ್ಯಾಸರಾಜರ ಹೆಸರು ಹೇಳಿದರೂ ಸಾಕು, ನಮ್ಮ ಅನಿಷ್ಟವೆಲ್ಲ ಪರಿಹಾರವಾಗ್ತದೆ ಅಂತ ಹೇಳ್ತಾರಲ್ಲ. ಅಂಥವ್ರು 12 ವರ್ಷ ಇದ್ದು ಶ್ರೀಪಾದರಾಜರ ಹತ್ರ ಪಾಠ ಕೇಳಿದ್ರು. ಎಂಥ ವಿದ್ವಾಂಸರಾಗಿದ್ರು ಶ್ರೀಪಾದರಾಜ, ಅಷ್ಟೊತ್ತಿಗೆ ವ್ಯಾಸರಾಜರು ಎಷ್ಟು ವಿದ್ವಾಂಸರಾಗಿದ್ದರು ಅಂದರೆ ಓದಲಿಕ್ಕೆ ಬರೋ ಹೊತ್ತಿಗೆ ಹೆಸರಿಗಳು ವಿದ್ಯಾರ್ಥಿ ದೊಡ್ಡ ವಿದ್ವಾಂಸರಾಗಿದ್ದರು. ಅಷ್ಟೊತ್ತಿಗೆ ಕಂಚಿಯಲ್ಲಿ ಹೋಗಿ 100 ಪಂಡಿತರನ್ನು ಒಬ್ಬರೇ ಸೋಲಿಸಿ ಬಂದಿದ್ದರು ವ್ಯಾಸರಾಜ. ಅಂಥ ವಿದ್ವಾಂಸರು ಅವರಿಗೆ 12 ವರ್ಷ ಪಾಠ ಹೇಳ್ಬೇಕು, ಇವರಂಥ ವಿದ್ವಾಂಸರಾಗಿರ್ಬೇಕು ಲೆಕ್ಕ ಹಾಕಿ. ವ್ಯಾಸರಾಜರಿಗೆ ಭಾರಿ ಗೌರವ, ತಮ್ಮ ಎಲ್ಲ ಗ್ರಂಥಗಳಲ್ಲೂ ಕೂಡ ಅಷ್ಟು ಭಕ್ತಿಯಿಂದ ಕೊಂಡಾಡ್ತಾರೆ. ವಿದ್ಯಾಗುರುನ್ ಮಮ, ನನ್ನ ವಿದ್ಯಾಗುರುಗಳು ಅಂತ ಹೇಳಬೇಕಾದ್ರೆ ಎಷ್ಟು ವೈಭವ, ಎಷ್ಟು ಆಚಾರ ಹೇಳಬೇಕಾದ್ರೆ ಶ್ರೀಪಾದರಾದ್ರ ಬಗ್ಗೆ ಹೇಳೋದು ಕೊಟ್ಟರು ಒಂದೇ ದಿವಸ ಒಂದು ಗಂಟೆಯಲ್ಲೇ ಮುಗಿಯೋದಲ್ಲ, ಅದೆಲ್ಲ ಕೂಡ ದಿನಗಟ್ಟಲೆ ಹೇಳಬೇಕಂತ ಮಹಾನುಭಾವ. ಒಂದ್ಸತಿ ವ್ಯಾಸರಾಜರು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಒಂದು ಸರ್ಪ ಬಂದು ಹಿಡಿತಂತ ಅವ್ರನ್ನ, ವ್ಯಾಸರಾಜರು ಹಾವು ಬಂದು ಹಿಡಿತ, ಶಿಷ್ಯರೆಲ್ಲ ಓಡೋಗ್ಬಿಡ್ತಾರೆ. ಶ್ರೀಪಾದರಾದ್ರೆ ಬರ್ತಾರೆ ಅವರಿಗೆ, ಆ ಕ್ಷಣ ನೋಡ್ತಾರೆ ಅದು ಯಾವುದೋ ಹಾವಲ್ಲ, ಶೇಷದೇವರು ಅಂತ ಹೇಳಿ ಮಾತಾಡಿದ್ರಂತ ಹಾವಿನ ಜೊತೆ ಹಿಡಿತಾರೆ. ಶ್ರೀ ವ್ಯಾಸ ರಾಜ ಪಣಿಬಂಧ ನಿವಾರಕಾಯ ಅಂತ ಅವ್ರ ಬಗ್ಗೆ ಅಷ್ಟಕದಲ್ಲಿ ಸ್ತೋತ್ರ ಮಾಡ್ತಾರೆ. ಆದರೆ ಸ್ತೋತ್ರ ಹಾವಿನ ಜೊತೆ ಮಾತಾಡಿಬಿಟ್ಟಾಗ ಶೇಷದೇವರು ಸ್ತೋತ್ರ ಮಾಡಿದರಂತೆ. ಹಾಗೆ ವ್ಯಾಸರ ನೋಡಿ, ಮುಳುಬಾಗಲೇ ಎದುರುಗಡೆಗೆ ವೃಂದಾವನ ಎದುರುಗಡೆಗೆ ಒಂದು ಕಲ್ಲಿದೆ, ಬಂಡೆ, ಅದರಲ್ಲಿ ನ್ಯಾಚುರಲ್ ಗುಹೆ ಇದೆ. ಅದರೊಳಗೆ ಅಲ್ಲಿ ವ್ಯಾಸರಾಜರು ಪಾಠ ಕೇಳಿದ್ರು, ಚಿಂತನೆ ಮಾಡ್ತಾ ಕೊಡ್ತಿದ್ರಂತೆ, ಎಲ್ಲ ಮರಣ ಮಾಡ್ತಾ ಕೊಡ್ತಿದ್ರು. ಆಗಲೇ ಹಾವು ಬಂದು ಹಿಡಿದಿತ್ತು, ಆದರೆ ಅವ್ರು ಎಚ್ಚರಣೆ ಇಲ್ಲ, ಹಾಗೆ ಅಪ್ರೋಚ್ ಅಸಂಪ್ರಜ್ಞಾತ ಸಮಾಧಿ ಸೇರಿ ಕೂತ್ಬಿಟ್ಟಿರ್ತಾರೆ. ಇವರು ಹೋಗಿ ಮಾತಾಡಿಸ್ತಾರೆ, ಇವತ್ತಿಗೂ ಬಂಡೆ ಮೇಲೆ ಹಾಗೆ ವ್ಯಾಸರಾಜ ಚಿತ್ರನೇ ಬರೆಸಿದ್ದಾರೆ. ಶ್ರೀಪಾದರಾಜ ಬರೆಸಿದ ವ್ಯಾಸರಾಜ ಚಿತ್ರ ಅದು. ಆ ವ್ಯಾಸರ ನೋಡಿ, ಸಣ್ಣ ವಯಸ್ಸಾಗಿ ಚಿತ್ರ ಅಲ್ಲ, ತರುಣ ಮುಖ ಅದರಲ್ಲಿರೋದು. ಅಂದರೆ ಪಾಠಕ್ಕೆ ಬಂದಾಗ ಇನ್ನು ಚಿಕ್ಕ ವಯಸ್ಸವರು, ಆ ಮುಖದಲ್ಲೇ ಮಾಡಿದ್ದಾರೆ, ಹಾವು ಹಿಡಿದ ದೃಶ್ಯವನ್ನು ತೋರಿಸಿದ್ದಾರೆ. ಎಷ್ಟಂದರೆ ನಮಗೆ ಮನುಷ್ಯರ ಭಾಷೆ ಬರೋದೇ ಕಷ್ಟ, ಅಂಥದ್ದು ಸರ್ಪದ ಜೊತೆ ಮಾತಾಡಿಬಿಟ್ಟು ಅದನ್ನು ಬಿಡಿಸಿದ್ದು ಎಷ್ಟು ಅಪೂರ್ವವಾಯಿತು. ವ್ಯಾಸರಾಜರಿಗೆ ಶ್ರೇಷ್ಠರ ಅನುಗ್ರಹ ಆದಾಗಾಯಿತು. ಅದರ ಫಲಿತಾಂಶ ದೊಡ್ಡ ವಿದ್ವಾಂಸರಾಗಿ ಅವರ ಒಂದು ಮಾತಾಡಿದ ಸಾಕು ವ್ಯಾಸರಾಜರು, ಪ್ರತಿವಾದಿಗಳು ಗಡಗಡ ನಡಿ ಹೋಗ್ತಿದ್ರಂತೆ. ಅಂಥ ವಿದ್ವಾಂಸರು 12 ವರ್ಷ ಅಲ್ಲಿಂದ ಓದಿ ಹೋಗ್ತಾರೆ. ಅಷ್ಟೇ ವ್ಯಾಸರಾಜರ ಬಗ್ಗೆ ಮಾಡಿದ್ದಲ್ಲ ಅವರು, ಇನ್ನೊಂದು ಕ್ರಾಂತಿ ಮಾಡ್ತಾರೆ. ಆವಾಗ ತಿರುಪತಿಯಲ್ಲಿ ಅರ್ಚಕರಿಂದ ದೊಡ್ಡ ಗಲಾಟಿಯಾಗಿರುತ್ತೆ. ನರಸಿಂಹರಾಜ ಅಂತ ಒಬ್ಬ ವ್ಯಕ್ತಿ, ವೀರನರಸಿಂಹ ಅಂತ ಹೆಸರು, ಅರ್ಚಕರನ್ನು ಕೊಲ್ಲಿಸಿಬಿಟ್ಟಾಗ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಪ್ರತೀತಿ ಬಂತು. ಕಷ್ಟ ಆಯಿತು, ದುಃಖ ಆಯಿತು. ಶ್ರೀಪಾದರಾಜ ಹತ್ರ ಬರ್ತಾನೆ, ಅವರ ಕೀರ್ತಿ ಅಷ್ಟು ವಿಶಾಲವಾಗಿ ಹರಡಿತ್ತು. ನಮ್ಮ ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡಬೇಕು ಅಂತ ಕೇಳಿದರು. ಇದು ಪಶ್ಚಾತ್ತಾಪ ಆಗಿದ್ದರು, ಗಮನಿಸಿಬಿಟ್ಟು ಶಂಖೋದಕ ಪ್ರೋಕ್ಷಣೆ ಮಾಡಿದರು. ಆ ಕ್ಷಣಕ್ಕೆ ಬ್ರಹ್ಮಹತ್ಯಾ ದೋಷ ಹೊರಟೋಯ್ತು, ಜನ ನಂಬಲಿಲ್ಲ. ಈ ರೀತಿ ಪ್ರೋಕ್ಷಣೆ ಮಾಡ್ಕೊಂಡು ತಕ್ಷಣ ಹೋಗೋದಾದರೆ ಎಲ್ಲರೂ ಪಾಪ ಮಾಡೋದು, ಪ್ರೋಕ್ಷಣೆ ಮಾಡ್ಕೊಳ್ಳೋದು ಮಾಡಿಬಿಡ್ತಾರೆ ಅಂತ ಜನರಿಗೆ ನಂಬಿಕೆ ಬರೋದು ಹೋಗಿಬಿಡುತ್ತಲ್ಲ. ಆ ಕೇಳಿದಾಗ ಅವ್ರು ಹೇಳ್ತಾರೆ, ಆಗಲಿ ಅಂತ ಹೇಳ್ಬಿಟ್ಟು ಮಹಿಮೆ ತೋರಿಸ್ತಾರೆ. ಅವರು ಯಾತರಾದರೂ ಬರೀತಾರೆ, ಅವರು ಬೇರೆ ಎಣ್ಣೆಯಿಂದ ಎತ್ತಿದ ವಸ್ತ್ರಕ್ಕೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಶುದ್ಧ ಆಗೋಯ್ತು ಅಂತ. ಯಾವ ತೀರ್ಥ ಹಾಕಿದ್ರು ಕೂಡ ಆ ಕಪ್ಪು ಸ್ವಲ್ಪ ಹೋಗಿರಲಿಲ್ಲ. ಪ್ರೋಕ್ಷಣೆ ಸಂಕೋದಕ ಪ್ರೋಕ್ಷಣೆ ಮಾಡಿದ ತಕ್ಷಣ ಹೊರಟೋಯ್ತು. ಇಂಥ ಸಿದ್ಧಪುರುಷರು ತೋರಿಸಿದ್ದಕ್ಕೇನೆ ಜ್ಞಾನಿಗೆ ಅಷ್ಟು ನಂಬಿಕೆ ಬಂತು. ಜನಗಳಿಗೆ ದೇವರಲ್ಲಿ, ಗುರುಗಳಲ್ಲಿ ನಂಬಿಕೆ ಬರಲಿಕ್ಕೆ ಕಾರಣ ಇಂಥ ಸಿದ್ಧಪುರುಷರು ಇದ್ದಿದ್ದಕ್ಕೋಸ್ಕರ. ಶ್ರೀಪಾದರಾದರು ಪಾಠ ಮಾಡಿದ ಗುರುಗಳಲ್ಲ, ಪ್ರತ್ಯಕ್ಷ ತೋರಿಸಿದ ಗುರುಗಳು. ಅದಕ್ಕೆ ಅಷ್ಟು ಮಹತ್ವ ಬಂತು ಶ್ರೀಪಾದರಾಜರಿಗೆ. ಸುಖ ಪ್ರಾರಬ್ಧ, ಮುಂದೆ ಶ್ರೀನಿವಾಸ ದೇವರ ಹತ್ರ ಕಳಿಸಿಕೊಡ್ತಾರೆ, ಅಲ್ಲೇ ಪೂಜೆ ಮಾಡಿ ಅಂತ ಕಳಿಸ್ತಾರೆ. ಆ ನರಸಿಂಹರಾಜ ಇವರಿಗೆ ರತ್ನಾಭಿಷೇಕವನ್ನು ಮಾಡ್ತಾನೆ ಶ್ರೀಪಾದರಾಜರಿಗೆ. ಅಂತ ಬಂಗಾರದ ಸಿಂಹಾಸನ ಏನು, ಅವರ ಗುತ್ತಿನ ಕುಲಾವಿ ಕವಚ ಕೈಯಲ್ಲಿದು ವಿಶೇಷ ವೈಭವಳೆ ಇವಳು. ಅವರ ನಿತ್ಯ ಅಭಿಂಜನ ಸ್ನಾನ, ಅದೊಂದು ವೈಭವ, ರಾಜ ವೈಭವ. ಮತ್ತು ಬುಂಜಾನಂ ಷಷ್ಠಿ ಶಾಕಂ, 60 ಬಗೆಯ ತರಕಾರಿ ಅವ್ರು ಪ್ರತಿನಿತ್ಯ ನೈವೇದ್ಯಕ್ಕೆ ಮಾಡಿಸ್ತಾರೆ. 60 ಬಗೆಯ ತರಕಾರಿ ಏನ್ರಿ ಇವರಿಗೆ ಆಸೆ ಅಂತ ಅಂದರೆ, ಅವರಿಗೆ ಆಸೆ ಅಲ್ಲ, ದೇವರಿಗೆ ವೈಭವ. ಅದು ಸವರ್ಣೈಹಿ ಸಾರಿವರಿಯೈ ಅಂತ ಹೇಳ್ತೇವಲ್ಲ, ನಾನಾ ಶಾಖೈ ರೂಪೇ ತಮ್ಮ ಬಾಯಲ್ಲಿ ಹೇಳ್ತೇವೆ ಅಷ್ಟೇ. ದೇವರಿಗೆ ವೈಭವ ಅಂತ ಮಾಡಿಸಿ ಪ್ರಸಾದ ಅಂತ ಗೊತ್ತಿದ್ರು ಅಷ್ಟೇ ಹೊರತು ತಮ್ಮ ರುಚಿ ತೊಡುತ್ತಿದ್ದಿದ್ದಲ್ಲ. ಅದಕ್ಕೆಲ್ಲ ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ, ಮುಂದೆಲ್ಲ ತೋರಿಸೋ ಪ್ರಸಂಗ ಬಂತು. ಒಂದು ಸರ್ತಿ ಇವರೆಲ್ಲ ಎಷ್ಟು ಮಾಡ್ತಾರೆ, ನಮ್ಮ ಮನೆಯಲ್ಲಿದೇ ಆಗಿದೆ, ವೈಭವ ಇದೇ ಮಾಡ್ತೇವೆ ಅಂತ ಹೇಳಿದರು. ದೇವರಿಗೆ ಅರ್ಚಿಸಬೇಕು, ನಾವು ಸ್ವೀಕಾರ ಮಾಡಬೇಕು. ಅದರೆಲ್ಲ ಆಗ ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋಗಿಬಿಟ್ಟು, ಸ್ವಾಮಿ ಅಷ್ಟಿದ್ರೆ ಇವ್ರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ದಿವಸ ಉಪವಾಸ ಏನೇ ಮಾಡಬೇಕು, ವೈಭವದ ಊಟ ಅಲ್ಲ ಉಪವಾಸ ಬಿಡಬೇಕು ಅಂತ ಯೋಚನೆ ಮಾಡಿ ಎಲ್ಲೋ ಕರ್ಕೊಂಡು ಹೋದ ಮಾಡಿಬಿಟ್ಟು ದಾರಿ ತಪ್ಪಿಸಿಬಿಡ್ತಾರೆ. ಉದ್ದೇಶಪೂರ್ವಕ ದಾರಿ ತಪ್ಪಿಸ್ತಾರೆ. ಅದು ಹನಿ ಕೂಡ ನೀರು ಸಿಗಬಾರ್ದು ಅಂತಹ ಜಾಗ, ಊಟ ಅಲ್ಲ ನೀರು ಕೂಡ ಸಿಗಬಾರ್ದು, ನೆರಳು ಸಿಗಬಾರ್ದು ಅಂತ ಬೆಂಗಾಡಿಗೆ ಹಾಕಿಬಿಡ್ತಾರೆ. ಶ್ರೀಪಾದ ಏನು ಗಾಬರಿ ಆಗಲಿಲ್ಲ, ದೇವರು ಕೊಡ್ತಾನೆ ಅಂತ ಕೂತ್ಕೊಂಡ್ರು. ಶಿಷ್ಯರಿಗೆ ಸ್ವಲ್ಪ ಆತಂಕ, ಅಷ್ಟು ವಿಚಿತ್ರವಾದ ಪ್ರಸಂಗ. ಭಾರಿ ಶ್ರೀಮಂತನಾದ ವ್ಯಾಪಾರಿ ಗಾಡಿಗಟ್ಟಲೆ ಸಾಮಾನು ತೊಗೊಂಡು ಬರ್ತಾನೆ, ಅಲ್ಲಿಗೆ ಒಂದು ಅರ್ಪಿಸ್ತಾನೆ, ಸ್ವಾಮಿ ನಾನು ತಿರುಪತಿಗೆ ಅಂತ ಹೊರಟಿದ್ದೆ, ಶ್ರೀನಿವಾಸ ದೇವರು ಅರ್ಪಿಸಬೇಕು ಅಂತ ಹೊರಟಿದ್ದೆ, ಆಗ ನನಗೆ ಸ್ವಪ್ನ ಆಯಿತು ನಿನ್ನೆ, ನೀನು ನನ್ನ ಹತ್ರ ಬರೋ ಕೊಡಬೇಕಾಗಿಲ್ಲ, ಅವ್ರು ಎದೆಗಳಿದ್ದಾರೆ ಅವ್ರಿಗೆ ಕೊಟ್ಬಿಡು, ನನಗೆ ಕೊಟ್ಟಾಗಾಯಿತು ಅಂತ ಹೇಳಿಬಿಟ್ಟು ಈ ಕನಸು ಬರೀ ನಂಬೋದು ಹೇಗೆ. ಇಷ್ಟು ಹೇಳಿ ಒಂದು ವಜ್ರದ ಉಂಗುರ ಕೊಟ್ಟಂತೆ ದೇವರು, ಒಂದು ಮುದ್ರಿಕೆ, ಇದು ಗುರುತು ಅಂತ ಹೇಳಿ ತೋರಿಸೋರಿಗೆ ಅಂತ ಹೇಳಿ ಕೊಟ್ಟರು. ತೋರಿಸ್ತಾನೆ, ಸ್ವಪ್ನದಲ್ಲಿ ಕೊಟ್ಟಿದ್ದನ್ನು ತೋರಿಸ್ತಾನೆ, ಸ್ವಾಮಿ ಶ್ರೀನಿವಾಸ ದೇವರು ಕೊಟ್ಟಿದ್ದು ಎಲ್ಲ ಸ್ವೀಕಾರ ಮಾಡಬೇಕು ಅಂತ ಅದನ್ನು ಸಮೇತ ಕೊಟ್ಟುಬಿಡ್ತಾನೆ. ಆಗ ಹೇಳ್ತಾರೆ, ಎಷ್ಟು ಕರುಣಾಡುಗಳು, ಇಲ್ಲ ನೀನೇ ಇಟ್ಕೋದನ್ನ ಅಂತೇಳಿ, ದೇವರು ಕೊಟ್ಟಿದ್ದು ನೀನೇ ಇಟ್ಕೋ ಅಂತ ಹೇಳಿಬಿಟ್ಟು ಆ ಮಚಾ ಪ್ರಕಾರ ವೈಭವದ ಊಟನೆ. ಅವ್ರಿಗೆ ಒಪ್ಪತ್ತು ಊಟ ಆಗಬಾರದು ಪ್ಲಾನ್ ಮಾಡಿದರೆ ಯಥಾಪಕ ರಾಜ ವೈಭವ. ಅದಕ್ಕೆ ತ್ರಿಪಾದರಾದರ ಹೆಸರು ಸಾರ್ಥಕವಾಗಿತ್ತು. ಅದೇ ರೀತಿ ಒಂದು ಸಲ ಅವರು ಸಿದ್ಧಿ ಭಾರಿ ಹೆಸರು ಹೇಳಿದ್ರೆ ಸಾಕತ್ತೆ, ಮೃಷ್ಟಾನ್ನ ಭೋಜನ ಗ್ಯಾರಂಟಿ ಅಂತ ಇವತ್ತಿಗೂ ಕೂಡ ಅಷ್ಟೆ. ತ್ರಿಪಾದ ಆರಾಧನೆ ಒಂದು ದಿವಸ ಬೆಳಿಗ್ಗೆ ಹೇಳೋದಲ್ಲ, ದಿವಸ ಹೇಳಿ ದಿವಸ ವೃಷ್ಟಾನ್ನ ಭೋಜನ ಗ್ಯಾರಂಟಿ ಅಂತ ಹೇಳಿದ. ಅಷ್ಟು ಸಿದ್ಧಿ ಅವರಿಗಿತ್ತು. ಒಂದ್ಸರ್ತೇನಾಯಿತು, ಎಲ್ಲ ಬೀದರ ಸಂಚಾರ ಹೊರಟಿದ್ರು ಅವರು, ಶಿಷ್ಯರಿಗೆಲ್ಲ ತುಂಬ ಏನೋ ಒಂದು ಅಪೇಕ್ಷೆ ಬಂತವನು. ಬಿಸಿಲುಗಾಲ, ಒಂದು ಒಳ್ಳೆಯ ಶಾಂತವಾದ ತೋಟದಂಥ ವಾತಾವರಣ ಸಿಕ್ಕು, ಅಲ್ಲಿ ಹಣ್ಣು ಹಂಪಲು ಸಿಕ್ಕು, ಯಾರು ಒಳ್ಳೆ ಶರಬತ್ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರಂತ, ಅಷ್ಟೇ ಬಾಯ್ಬಿಟ್ಟು ಹೇಳಿಲ್ಲ, ಅಂದ್ಕೊಂಡ್ರಂತೆ. ಇಬ್ಬರ ಜೊತೆಗಿದ್ದಾರೆ, ಸ್ವಲ್ಪ ದೂರ ಮುಂದೆ ಹೋಗ್ತಾರೆ, ಯಥಾಪ್ರ ದೃಶ್ಯ ಕಂಡೇ ಬಿಡ್ತಾವ್ರಿ. ಎಂಥ ನಂದನವನದಂಥ ವನ, ವಿಚಿತ್ರವಾದಂಥ ಹಣ್ಣಿನ ಗಿಡಗಳು ಎಲ್ಲ ವೈಭವ ತುಂಬಿ ತುಳುಕ್ತಾ ಇದೆ, ಬೇಕಾದ ಸಿಗ್ತಾ ಇದೆ. ಯಾಕೆ ಎಲ್ಲ ಉಪಯೋಗಿಸಿ ಹೇಳಿ ಅಂದ್ಕೊಂಡಿದ್ರಲ್ಲ ಉಪಯೋಗಿಸಿ ಅಂದ್ರಂತೆ. ಆಶ್ಚರ್ಯ ಆಗುತ್ತೆ, ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅಷ್ಟು ಜ್ಞಾನ ಇತ್ತು ಶ್ರೀಪಾದರಾಜರಿಗೆ, ಎಲ್ಲ ಭಾರಿ ಸಾಕಷ್ಟು ಖುಷಿ ಪಟ್ಬಿಟ್ಟು ಸ್ವೀಕಾರ ಮಾಡಿಬಿಟ್ಟು ಭಾರಿ ವೈಭವ ಮುಂದೆ ಹೋದರು. ಸುಮಾರು ಒಂದೇನು ಒಂದು ಮೈಲ್ ದೂರ ಹೋಗಿದ್ದಾರೆ ಅಷ್ಟೇ. ಅಲ್ಲಿ ನೋಡ್ತಾರೆ ಕುಗ್ರಾಮ, ಜನ ನೀರಿಲ್ಲ ಅಂತ ಒದ್ದಾಡ, ಒಂದು ಹನಿ ನೀರಿಲ್ಲ ಇಲ್ಲೂ ಕೂಡ, ಒಂದು ಹನಿ ನೀರಿಲ್ಲ, ಅಷ್ಟು ಭಯಂಕರ ಶಿಕ್ಷೆ, ಒದ್ದಾಡ್ತಿದ್ದಾರೆ, ಮಳೆ ಬೆಳೆ ಏನೂ ಇಲ್ಲ. ಅವರೆಲ್ಲ ದುಃಖದಿಂದ ಅವರನ್ನು ನೋಡ್ಬಿಟ್ಟು ಇವರು ಕೇಳಿದ್ರಂತೆ ಪರಿವಾರದವರೆಲ್ಲ, ಯಾಕೆ ಒದ್ದಾಡ್ತೀರಿ ಅಂತಾರೆ, ನೀರಿಲ್ಲ ನೆರಳಿಲ್ಲ ಏನು ಒದ್ದಾಡ್ದೆ ಇನ್ನೇನು ಮಾಡ್ತೀವಿ ಅಂತ. ಎಷ್ಟು ದಡ್ರೆ ನೀವು, ಒಂದು ಮೈಲ್ ದೂರದಲ್ಲಿ ಎಂಥ ನಂದನವನವಿದೆ, ಎಷ್ಟು ವೈಭವ ಇದೆ, ಅದು ಉಪಯೋಗಿಸ್ಕೋಬಾರ್ದ ಅಂದ್ರಂತೆ. ಇವರು ಹೋಗಿ ನೋಡ್ತಾರೆ, ಏನು ಎಷ್ಟು ಮೈಲ್ ಹೋದ್ರೆ ಏನಿಲ್ಲ ಇಲ್ಲ, ತ್ರಿಪಾದರಾಜರ ಶಕ್ತಿ ತಪಸ್ಸಕ್ತಿಯಿಂದ ಬಂದಿದ್ದೆ ಹೊರತು ಯಾವುದೇ ಇರಲಿಲ್ಲ. ಎಂಥ ಸೃಷ್ಟಿ ವಿಶ್ವಾಮಿತ್ರ ಸೃಷ್ಟಿ ಅಂತ ನಾವು ಕೇಳ್ತೇವೆ. ಪ್ರತಿ ಸ್ವರ್ಗವನ್ನೇ ಸೃಷ್ಟಿ ಮಾಡಿದ್ರು ವಿಶ್ವಾಮಿತ್ರ ಮುನಿಗಳು. ಕಲಿಯುಗದಲ್ಲಿ ಇಂಥ ಸಿದ್ಧಿ ಮಾಡಬೇಕಾದ್ರೆ ಸಾಮಾನ್ಯವಾದ ಅಷ್ಟು ನೂರಾರು ಜನರಿಗೆ ಅದು ಸುಂದರ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅದ್ಭುತವಾದ ಸಿದ್ಧಿಯನ್ನು ಪಡೆದಿದ್ದ ಮಹಾಗುರುಗಳು ಶ್ರೀಪಾದರಾಜ. ಅಷ್ಟೇ ಅವರು ಅತ್ಯಂತ ಕರುಣಾಳುಗಳು. ಉತ್ತರಾದಿ ಮಠದ ರಘುನಾಥ ತೀರ್ಥರು ಅಂತ ಒಬ್ಬ ಸ್ವಾಮಿಗಳಿದ್ದರು, ಅವರಿಗಿವರಿಗೂ ಭಾರಿ ಸ್ನೇಹ, ಇಬ್ಬರಿಗೂ ತುಂಬ ಆತ್ಮೀಯರು. ಆದರೆ ಅವರು ವಿಚಿತ್ರ ವೈರಾಗ್ಯವರು, ಇವರು ಎಷ್ಟು ಭೋಗರು ಅಷ್ಟು ತ್ಯಾಗ ಅವರು, ಒಂದಕ್ಕೆ ತದ್ವಿರುದ್ಧ ಅವರು. ಒಂದ್ಸರಿ ಇಬ್ಬರು ಸೇರಿದ್ರಂತೆ, ಆಗ ಇವ್ರ ಮಹಿಮೆ ಅವ್ರಿಗೆ ಗೊತ್ತು, ಇಬ್ಬರು ದೊಡ್ಡ ಜ್ಞಾನಿಗಳು. ಉಳಿದವ್ರು ಏನು ಮಾಡಿದ್ದಾರೆ, ಮಠದ ಶಿಷ್ಯರುಗಳೆಲ್ಲ ಕೆಲವು ಅದೇ ಕೆಲಸ, ಬೇರೆ ಪಾಠ ಗಿಡಕ್ಕಿಂತ ಇದೇ ಕೆಲಸ ಶಿಷ್ಯರು ಇರ್ತಾರಪ್ಪ. ಅವರೇನು ಮಾಡಿದರು, ರಘುನಾಥ ತೀರ್ಥಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಇವ್ರು ಏನು ಯೋಗ ಇಲ್ಲ ಈ ಬ್ರಾಹ್ಮಣನಿಗೆ, ಇವ್ರು ನೋಡಿ ಎಂಥ ಯೋಗ ಇದೆ, ಏನು ಯೋಗ ಇಲ್ಲ. ಇಬ್ಬರು ಪಾದಪೂಜೆ ಕರೆದಿದ್ದಾನೆ, ಇವರಿಗೆ ಸನ್ಮಾನ ಅವಮಾನ ಮಾಡಿದ್ರಂತೆ. ಉಳಿದು ಮನುಷ್ಯರ ಸ್ವಭಾವ ಏನು ಗೊತ್ತ, ಅವನು ಖುಷಿಯಾಗಿಬಿಡುತ್ತೆ, ಇನ್ನೊಬ್ಬರಿಗೆ ಸಮಾನ ಮಾಡಿಬಿಟ್ರೆ ಖುಷಿಯಾಗಿಬಿಡುತ್ತೆ. ಶ್ರೀಪಾದರಾಜ ಭಾರಿ ಸಿಟ್ಟು ಬಂತಂತೆ. ಆಯಿತು, ಅಲ್ಲಿ ಅವರ ಮನೆಯಿಂದ ಹೊರಬಂದ್ಬಿಡ್ತಾರೆ, ರಘುನಾಥ ತೀರ್ಥರು ಹೊರಬಂದ್ಬಿಡ್ತಾರೆ. ತಕ್ಷಣ ಮನೆ ಬೆಂಕಿ ದೂರಕ್ಕೆ ಶುರುವಾಯಿತು ಅಂತ ಬೆಂಕಿನ. ಎಷ್ಟು ಆರ್ಸಕ್ಕವ್ರು ಹೇಳ್ತಾರೆ, ಶ್ರೀಪಾದರಾಜರು ಇದು ಆರೋ ಬೆಂಕಿ ಅಲ್ಲ ಅಂತ ಹೇಳ್ತಾರೆ, ಇದು ಬ್ರಾಹ್ಮಣರಿಗೆ ಅವಮಾನ ಮಾಡಿದ ಬೆಂಕಿ, ಆದ್ದರಿಂದ ಆರ್ಸಕ್ಕೆ ಬರದೇ ಇಲ್ಲ ಇದೆಲ್ಲ. ಆಗ ತುಂಬ ಶ್ರೀಪಾದ ರಘುನಾಥ ಏನೇ ತಿಳ್ಕೊಂಡಿದ್ದೀಯಾ, ದೊಡ್ಡ ಜ್ಞಾನಿಗಳವರು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಅವ್ರ ಕಾಲಕ್ಕೇನೆ ಒಂದು ವ್ಯಾಸಮಷ್ಟಿ ಪೂರ್ವ ಸಾರಿಗ್ರಹವಾಗಿ ಬಂತು ಅಂತ ಹೇಳ್ತಾರೆ. ಇವತ್ತು ಮಠದಲ್ಲಿದೆ, ಕ್ಷೀರಾಭಿಷೇಕ ಮಾಡಿದರೆ ಗರ ಗರಗರ ತಿರುಗುತ್ತ ನೋಡಿದ್ರೆ ಆಶ್ಚರ್ಯ ಪಟ್ಬಿಡಿದ್ರೆ. ಅಷ್ಟು ಯಾರು ದೇವರು ನಂಬೋದಿಲ್ಲ ಅಂತಾರಲ್ಲ, ಅಂಥವ್ರಿಗೆ ತೋರಿಸ್ಬೇಕು ಅದನ್ನೆಲ್ಲ ಕೂಡ. ಅಷ್ಟು ಸರೀಸ ತಿರುಗಾಡಿಬಿಡುತ್ತಾರೆ, ಅವರು ಮೇಬಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ ಒಂದು ತಪ್ಪಾಯ್ತು ಅಂತೆಲ್ಲ ಒಪ್ಕೊಂಡ್ರಂತೆ. ಆಗ ಅವರು ಮತ್ತೆ ಹೇಗೆ ಶಾಂತ ಆಗಬೇಕು, ಅವರು ಪಾದಪೂಜೆ ಮಾಡಿ ನೀರನ್ನು ಪೋಷಣೆ ಮಾಡಿ ಕಡಿಮೆ ಆಗುತ್ತೆ ಅಂತ ಹೇಳಿ, ಅವರು ಪಾದಪೂಜೆ ಮಾಡಿ ನೀರನ್ನು ಪೋಷಣೆ ಮಾಡಬೇಕು ಅದು ಕಡಿಮೆ ಆಗುತ್ತೆ. ತಕ್ಷಣ ಹಾಗಾಯ್ತಂತೆ, ಪೂರ್ತಿ ಶಾಂತ ಆಗಬೇಕು. ಶ್ರೀಪಾದರಾದ್ರ ಸಹೃದಯತೆ ನೋಡಬೇಕು, ಇನ್ನೊಬ್ಬ ಮಠದವರು ತಮ್ಮ ಸಮಾನ ಇದಾಗಿದ್ದವರು ಅವ್ರ ಬಗ್ಗೆ ಎಷ್ಟು ಕಳಕಳಿ ನಡ್ಕೋತಾರೆ, ಅವಮಾನವಾದ ನಮಗೆ ಅವಮಾನವಾದ ಲೆಕ್ಕ ಅಂತ ಭಾವಿಸ್ತಾರೆ. ಈ ರೀತಿ ಮನುಷ್ಯರಲ್ಲಿ ಒಗ್ಗಟ್ಟಿದ್ದಾಗ ಎಂಥ ಸಾಧನೆ ಬೇಕಾದ್ರೂ ಮಾಡಬಹುದು. ಶ್ರೀಪಾದರಾಜರು ಅನೇಕ ಮುಖದ ಕಾರ್ಯ ಮಾಡಿದವರು, ಅದರ ಜೊತೆಗೆ ಅವರ ಮದುವೆಗಳಿಗೆ ಕೊನೆಯೆಲ್ಲ ಮೊದಲಿಲ್ಲ. ಕಾಶಿ ಯಾತ್ರೆ ಹೊರಟಂತೆ ಪಂಡಿತರೆಲ್ಲ ವಾದಕ್ಕೆ, ಇವರೊಬ್ಬರೇ ಬಂದಿದ್ದಾರೆ. ಇನ್ನು ತಾರುಣ್ಯ, ಕಾಶಿಗೆ ಹೋದರೆ ವಿದ್ವಾಂಸರ ಸವಾಲು, ಇಲ್ಲಿ ವಾದ ಮಾಡಿ ಪಂಡಿತನ ಗೆದ್ದರೇ ಅವ್ರಿಗೆ ಮರ್ಯಾದೆ ಇದ್ದರೂ ಮರ್ಯಾದೆ ಇಲ್ಲ. ಅದಕ್ಕೆ ಕಾಶಿ ಯಾತ್ರೆ ಅಂದರೆ ಜನ ಹೆದರಬೇಕು ಅಂಥದ್ದು, ಇವ್ರು ಹೋಗ್ತಾರೆ ಎಲ್ಲ ಹೇಳಿದ್ರಂತೆ, ಸ್ವಾಮಿ ವಾದಕ್ಕೆ ಬರಬೇಕು ನೀವು, ಬರ್ತೇವೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ವಾದ ಇದ್ದಾಗಲ್ಲ, ಇವತ್ತು ಊಟದವರೆಗೂ ವಾಕ್ಯಾರ್ಥ ಅಂತ ನಮ್ಮ ನಿಯಮ, ಊಟ ಆದ ತಕ್ಷಣ ಬಿಟ್ಬಿಡ್ತಾರೆ, ಅದು ಹಾಗಲ್ಲ. ಕರಾರು ಏನು ಗೊತ್ತಾ, ಕರಾರು ರಾಜನ ಮುಂದೆ ನಡಿಬೇಕು. ಏನು ಕರಾರು ಅಂದರೆ ಇವ್ರು ಹೇಳ್ತಾರೆ, ನಾನು ಸೋತರೆ ಗಂಗಾ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಶ್ರೀಪಾದರಾಯ. ಗಂಗೆಯಲ್ಲಿ ಮುಳುಗಿಬಿಡ್ತೇವೆ ಅಷ್ಟೇ, ಸೋತ್ಬಿಟ್ಟು ಸೋಲೋದಿಲ್ಲ ಅಂತ ಗೊತ್ತು ಅವ್ರಿಗೆ ಹೇಳ್ತಾರೆ, ಮುಳುಗಿಬಿಡ್ತೇವೆ. ನೀವು ಸೋತರೆ ಎಲ್ಲ ಸನ್ಯಾಸಿಗಳನ್ನು ಶಿಷ್ಯರಾಗಬೇಕು ಅಂತೇಳಿ ಸನ್ಯಾಸ ಸ್ವೀಕಾರ ಮಾಡಬೇಕು, ಮನೆ ಬಿಟ್ಟು ಹೋಗ್ಬೇಕು ಎಲ್ಲ ಕೂಡ. ಒಪ್ಕೊಂಡೆ, ಯಾರೋ ನೂರಾರು ಜನ ಇದೆ, ಒಬ್ಬರು ಇದ್ದಾರೆ, ಏನು ಲೆಕ್ಕ ಅಂತ ಕೂತರಂತೆ. ರಾಜ ನೋಡ್ತಿದ್ದಾನೆ, ಅಷ್ಟು ಜನರು ಸೋಲಿಸಿ ಹಾಕ್ತಾರೆ. ಅದೇ ವ್ಯಾಸರಾಜರು ಪಾಠ ಹೇಳಿದ ಸಾಮರ್ಥ್ಯ ಅಂದರೆ ಹೇಗಿರಬೇಕು ಅವರು? ವ್ಯಾಸರಾಜರು ಒಬ್ಬರೇನೆ ಎಲ್ಲ ಪಂಡಿತರನ್ನು ಆ ಕಾಲಕ್ಕೆ ಸೋಲಿಸಿದ ಮಹಾನುಭಾವ. ಅವರಿಗೆ ಪಾಠ ಇಲ್ಲಿ ಕಾಶಿ ಎಲ್ಲ ವಿದ್ವಾಂಸರು ಸೋಲಿಸಿ ಎಷ್ಟೋ ಸನ್ಯಾಸಿಗಳು ಹೋಗಿಬಿಡ್ತಾರೆ, ಕೆಲವು ತಪ್ಪಾಯ ಶರಣಾಗತರಾಗ್ತಾರೆ, ಕೆಲವು ವೈಷ್ಣವರಾಗಿಯೂ ಬಿಡ್ತಾರೆ. ಇಷ್ಟೆಲ್ಲ ವಿದ್ವತ್ತನ್ನು ಹೊಂದಿದ್ದ ಮಹಾ ಸಾಮರ್ಥ್ಯ ಶ್ರೀಪಾದರಾಜರದಾಗಿತ್ತು. ಅಂಥವರು ಶ್ರೀರಂಗ ಪ್ರಾಂತದಲ್ಲಿದ್ದಾಗ ಅಲ್ಲಿ ತಮಿಳಿನಲ್ಲಿ ಶ್ರೀ ರಂಗನಾಥನ ದೇವರ ಸೇವೆಗೆ ಉಪಯೋಗಿಸ್ತಕ್ಕಂಥ ಕ್ರಮ ಇತ್ತು. ಆ ತಮಿಳುಗಳ ಗಿಡಗಳ ಆಳ್ವಾರದ ಪ್ರಬಂಧಗಳನ್ನು ಎಲ್ಲ ಹೇಳೋ ಪದ್ಧತಿ ಇತ್ತು. ಆಗ ಅವರು ಘೋಷಣೆ ಮಾಡ್ತಾರೆ, ಇವಳು ಹೊಸ ಒಂದು ಕ್ರಾಂತಿ ಮಾಡ್ತಾರೆ ಶ್ರೀಪಾದರಾಜರು. ಅವರು ಸಂಚಾರ ಮಾಡ್ತಾ ಮಾಡ್ತಾ ಪಂಡರಪುರ ಪ್ರಾಂತ್ಯಕ್ಕೆ ಹೋದಾಗ ಒಂದು ಸ್ವಪ್ನ ಆಯಿತು. ಇಂಥ ಜಾಗದಲ್ಲಿ ನೀಲಾದೇವಿ, ಕೃಷ್ಣನ ಅಷ್ಟಮಹೇಶ್ವರಿಯಲ್ಲಿ ಒಬ್ಬಳು ನೀಲಾದೇವಿ ಅಂತ ಹೇಳಿ ಆ ನೀಲಾದೇವಿ ಪೂಜೆ ಮಾಡಿದ, ಮುಂದೆ ಅರ್ಜುನ ಪೂಜೆ ಮಾಡಿದ, ವಿಠ್ಠಲ ದೇವರಿದ್ದಾರೆ, ಸಂಪುಟಗಳಿವೆ, ನೀವು ತಗೊಂಡು ಪೂಜೆ ಮಾಡಿ ಅಂತ ಸ್ವಪ್ನ ಆಯಿತು. ತಕ್ಷಣ ಜಾಗ ತೆಗೆದು ನೋಡಿದ್ರೆ ಕಾಣಿಸ್ತಾ ಹಾಗೆ ಎರಡು ಸಂಪುಟ ಸಿಕ್ಕು. ಒಂದು ಸಂಪುಟದಲ್ಲಿ ರಂಗ ವಿಠ್ಠಲ ದೇವರು ಮತ್ತು ಎರಡು ಸಾರಿಗ್ರಾಮ, ಇನ್ನೊಂದು ಸಂಪುಟ ತೆಗಲಿಕ್ಕೆ ಬರಲಿಲ್ಲ. ತಕ್ಷಣ ಸೂಚನೆ ಆಯಿತು, ಇನ್ನೊಂದು ಸಂಪುಟ ನೀವು ತೆಗಿಬೇಡಿ, ಮುಂದೆ ಇನ್ನೊಬ್ಬರು ತೆಗಿತಾರೆ ಅಂತ ಹೇಳಿಬಿಟ್ಟರು. ಇದರಂತೆ ರಂಗ ವಿಠ್ಠಲ ದೇವರು ಇವತ್ತಿಗೂ ನಾವು ಶ್ರೀಪಾದ್ರ ಮಠದಲ್ಲಿ ನೋಡ್ತೇವೆ. ವಿಠ್ಠಲ ಅಂದರೆ ವಿಠ್ಠಲನೇ, ರಂಗ ವಿಠ್ಠಲ ದೇವರು ಸಿಕ್ಕರು, ಆ ಕ್ಷಣದಿಂದ ಹಾಡು ಶುರು ಮಾಡ್ತಾರೆ. ಹರಿದಾಸ ಸಾಹಿತ್ಯಕ್ಕೆ ಹೊಸ ನಾಂದಿ ಹಾಕಿದವರು ಶ್ರೀಪಾದರಾಜ. ಎಷ್ಟು ಹಾಡು ಬರೀತಾರೆ, ಕೀರ್ತನೆಗಳು, ಸುಳಾದಿಗಳು, ಉಗಾಭುಗಳು, ವೃತ್ತರಾಭಗಳು, ಜೊತೆಗೆ ದಂಡಕಗಳು, ಅವರಷ್ಟು ಯಾರೂ ಬರೋದಿಲ್ಲ. ಆಮೇಲೆ ವೆರೈಟಿ ಹೇಳಬೇಕು ಅಂದರೆ ಶ್ರೀಪಾದರಾಜಂದೇ ವೆರೈಟಿ. ನರಹರಿ ತೀರ್ಥರು ದೇವರನಾಮ ಬರೆದಿದ್ದರು, ಜಯತೀರ್ಥರು ಒಂದು ದೇವರನಾಮ ಬರೆದಿದ್ದರು, ಉಗಾಭೋಗ, ಸುಳಾದಿ, ದಂಡಕ, ವೃತ್ತನಾಮ ಯಾರೂ ಬರೆದಿದ್ದಿಲ್ಲ. ಫಸ್ಟ್ ಟೈಮ್ ಸುಳಾ ಎಲ್ಲ ಬರೆದು ಶ್ರೀಪಾದರಾಜ. ಹರಿದಾಸ ಸಾಹಿತ್ಯಕ್ಕೆ ವಿಶ್ವರೂಪವನ್ನು ಕೊಟ್ಟವರು ಶ್ರೀಪಾದರಾಜರು. ಅವರು ನೋಡಿ ಶ್ರೀರಂಗದಲ್ಲಿ ವಾಸ ಮಾಡ್ತಿದ್ರು, ಪಂಡರಪುರದಲ್ಲಿ ಸಿಕ್ತು. ಅಲ್ಲಿ ರಂಗನಾಥ, ಇಲ್ಲಿ ವಿಠಲ, ಎರಡು ಸೇರಿ ರಂಗ ವಿಠಲ ಅಂತೇಳಿ ಐಕ್ಯತಾಯಿತು. ಅಲ್ಲಿ ರಂಗ, ಇಲ್ಲಿ ವಿಠಲ, ರಂಗ ವಿಠಲ ಮಾಡಿಕೊಂಡು ಸ್ವಪ್ನದಲ್ಲಿ ಸಿಕ್ಕಿದ ರಂಗ ವಿಠಲ ದೇವರೇನೆ. ಅದರಿಂದ ತಾವು ಮಾಡಿದ್ದಷ್ಟೇ ಅಲ್ಲ, ಮುಂದೆ ವ್ಯಾಸರಾಜರಿಗೆ ಕೃತಿಗಳು ಬರಲಿಕ್ಕೆ ಹೇಳಿದರು. ಅವರು ಕೃಷ್ಣ ಅಂಕಿತದಿಂದ ಅವರು ಬರಲಿಕ್ಕೆ ಶುರು ಮಾಡಿದರು. ಆದರೂ ಅದು ನಿಲ್ಲಿಲ್ಲ, ಪುರಂದರದಾಸರು ಪೂರ್ಣ ಪ್ರಮಾಣದಲ್ಲಿ ಪುರಂದರ ವಿಠಲ ಅಂಕಿತದಿಂದ ಎಷ್ಟು ಬರೆದ್ರು ಎಕ್ಕಡೆ ಇಲ್ಲ. ಎಲ್ಲ ಒಂದು ಹಿರಿಮೆ ಸಲ್ಲಬೇಕಾದದ್ದು ಶ್ರೀಪಾದರಾಜರು. ಶ್ರೀಪಾದರಾಜರಿಂದ ಈ ಸಂಸ್ಕೃತ ಬರದೇ ಇದ್ದವರಿಗೆ ಒಳ್ಳೆ ಶಾಸ್ತ್ರ ವಿಚಾರ ಅಥೆಂಟಿಕ್ ಆಗಿ ತಿಳಿಯ ಮಾಡಿದರು. ಸ್ವಲ್ಪ ಆ ರೀತಿ ಹೇಳಿ ತಿಳಿದ 100% ಅಕ್ಯುರೇಟಾಗಿ ತಿಳಿಬೇಕು ಅಂತ ಹೊಸ ವ್ಯವಸ್ಥೆ ಮಾಡಿದಂಥ ಹಿರಿಮೆ ಶ್ರೀಪಾದರಾಜರದು. ಬರೆದಿದ್ದಾಯಿತು, ಅದು ಉಪಯೋಗಿಸ್ಬೇಕಲ್ಲ, ಉಪಯೋಗಿಸ ವೆರಿಡಿಟಿ ಬರಬೇಕಲ್ಲ. ಯಾವ ಕಾಲಕ್ಕೂ ಉಪಯೋಗಿಸಿದ್ರೆ ಮಹತ್ವ ಇಲ್ಲ. ದೇವ್ರ ಪೂಜೆ ಕಾಲಕ್ಕೆ ಉಪಯೋಗಿಸಿ ಶುರು ಮಾಡಿ. ದೇವರು ಭುಜಿಸ್ಬೇಕಾದ್ರೆ ಆ ಕಾಲಕ್ಕೆ ಕನ್ನಡ ಹಾಡುಗಳು ಹೇಳೋ ಅಭ್ಯಾಸ ತಂದು ಅವರು ಇವತ್ತು ಎಲ್ಲ ಮಠಗಳಲ್ಲೂ ಕೂಡ ಆ ಕಾಲಕ್ಕೆ ದಾಸರಾಡನ್ನೇ ಹಾಡ್ತಾರೆ, ಬೇರೆ ದಾರಿ ಇಲ್ಲ. ಮತ್ತು ಲಾಲಿ ಹಾಡು ದಾಸರಾಡೇ ಹೇಳಬೇಕು, ಆ ಪದ್ಧತಿ ಹಾಕ್ತಾರೆ ಶ್ರೀಪಾದರಾಜ. ಅದಕ್ಕೆಲ್ಲ ಮೂಲ ಶ್ರೀಮದ್ ಆಚಾರ್ಯ ದ್ವಾದಶ ಸ್ತೋತ್ರ. ದ್ವಾದಶ ಸ್ತೋತ್ರದ ಪ್ರಾರಂಭವಾದ ಒಂದು ಪದ್ಧತಿ ವಿಶಿಷ್ಟವಾಗಿ ಬೆಳೆದು ಬಂದು ಶ್ರೀಪಾದರಾಜರ ಕಾಲಕ್ಕೆ ಅಷ್ಟು ವೈಭವ ಪಡ್ಕೊಂಡು ಬಂತು. ಅಂಥ ಶ್ರೀಪಾದರಾಜರು ಅಂತೆ ಅನೇಕ ಮಹಿಮೆಗಳ ಸರಮಾಲಿ, ಎಷ್ಟು ಕೃತಿಗಳನ್ನು ಬರೀತಾರೆ. ಅವರ ಕೃತಿಗಳನ್ನು ನೆನೆದರೆ ಎಷ್ಟು ಕೃತಿಗಳನ್ನು ಮರೆತರೂ ಒಂದು ಮರಿಲಕ್ಕಾಗೋದಿಲ್ಲ. ಶ್ರೀಮಧ್ವನಾಮ, ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀಮಧ್ವನಾಮ. ಮಧ್ವನಾಮ ಅಂದರೆ ಮಧ್ವನಾಮನೇ. ಇವತ್ತು ಕನ್ನಡದ ವಾಯುಸ್ತುತಿ ಅಂದರೆ ಮಧ್ವನಾಮ ಒಂದೇ. ಎಷ್ಟೋ ಹರಿದಾಸರು ಹಾಡಿವೆ, ಈ ಮಧ್ವನಾಮ ಹೇಳಿದವರು ವಾಯುದೇವ ಸ್ತೋತ್ರ ಮಾಡಿದಾಗ ಆಗೋದಿಲ್ಲ ಅಷ್ಟರ ಮಟ್ಟಿಗೆ. ಸಂಸ್ಕೃತದಲ್ಲಿ ಎಷ್ಟೇ ವಾಯುಸ್ತೋತ್ರ ಇದ್ದರೂ ಕೂಡ ತಿರುಗುರು ಪಂಡಿತರ ವಾಯುಸ್ತುತಿ ಹೇಳಿದ್ರೇ ವಾಯುಸ್ತುತಿ ಆಗೋದು. ಕನ್ನಡದಲ್ಲಿ ಎಷ್ಟೇ ಆಚಾರ್ಯ ಸ್ತೋತ್ರ ಇದ್ದರೂ ಕೂಡ ಮಧ್ವರಾಮ ಹೇಳಿದರೆ ಮಧ್ವಾಚಾರ ಸ್ತೋತ್ರ ಆಗೋದು. ಅದು ಅಪೂರ್ವವಾದ ಕೃತಿಯನ್ನು ಬರೆದವರು ಶ್ರೀಪಾದರಾಜ. ಎಷ್ಟು ಅರ್ಥಗಳಿದೆ, ಜಯ ಪದಗಳು ಶುರುವಾಗೋದೇ ಹಾಗೆ, ಜಯ ಜಯ ಜಗತ್ರಾಣ. ಜಯ ಎಂಬುದು ಹೆಸರು ಹೌದು, ವಾಯುದೇವರ ಹೆಸರು ಜಯ ಅಂತಲೇ ವಾಯುದೇವರಿಗೆ ಹೆಸರು. ಜಯ ಜಯ ಅವರ ಹೆಸರು ಯಾತಕ್ಕೆ ಜಯ ಅಂದರೆ ಸೋಲೆ ಇಲ್ಲ ಅವರಿಗೆ, ಅದಕ್ಕೆ ಜಯ ಅಂತ ಕರೆಯೋದು. ಯಾವ ಕಾಲ 3 ಅವತಾರದಲ್ಲೂ ಒಮ್ಮೆಯೂ ಸೋತವರಲ್ಲ ವಾಯುದೇವರಲ್ಲ, ಅವ್ರ ಹೆಸರು ಹೇಳಿದವರು ಸೋಲೋದಿಲ್ಲ. ಅಂಥ ಒಂದು ವಿಶಿಷ್ಟವಾದ ಶಕ್ತಿ ವಾಯುದೇವರಿಗೆ, ಅದಕ್ಕೆ ಜಯ ಅಂತ ಹೆಸರು. ಅವರ ತಾಯಿ ಹೆಸರು ಜಯನೇ, ಸಂಕರ್ಷಣ ಜಯ, ಸಂಕರ್ಷಣ ನಾರಾಯಣ, ಜಯ ಮಹಾಲಕ್ಷ್ಮಿ. ಅವರ ಮಕ್ಕಳಾಗಿದ್ದಕ್ಕೆ ಇವರಿಗೂ ಜಯನೇ. ಅದು ಅದ್ಭುತವಾದ ಜಯಶಾಲಿಗಳಾಗಿದ್ದಕ್ಕೆ ಶ್ರೀಪಾದರಾಜರ ಆ ಸ್ತೋತ್ರ ಅಷ್ಟು ಅರ್ಥವತ್ತಾಗಿ ಬಂತು. ಜಗತ್ರಾಣ, ಜಗತ್ತಿಗೆ ಶಕ್ತಿ ಕೊಡ್ತಕ್ಕಂಥವರು, ಮುಖ್ಯ ಪ್ರಾಣ. ಅಷ್ಟೇ ಅಲ್ಲ, ಸಕಲ ಗುಣ ಸದ್ಧಾಮ ಶ್ರೀಮಧ್ವನಾಮ, ಹೇಯೇ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಪರಿದರ್ಶಯಂತಿ. ಸುಭದ್ವಿಜ ವಾಕ್ಯ, ಸಕಲ ಗುಣ ಸದ್ಧಾಮ, ಎಲ್ಲ ಗುಣಗಳ ನೆಲೆ ವಾಯುದೇವರು, ಶ್ರೀಮಧ್ವನಾಮ ಅಂತ ಹೇಳಿ ಎಷ್ಟು ವರ್ಣನೆ ಮಾಡ್ತಾರೆ. ಆವವನು ದೇಹದೊಳಗಿರಲು ಹರಿತಾನಿರುವ, ಆವವನು ತೊಲಗೆ ಹರಿತಾ ತೊಲಗುವ. ಎಷ್ಟು ವಾಯುದೇವರ ಹಿರಿಮೆ ಅಂದರೆ, ದೇವರಿಗೆ ಎಷ್ಟು ಪ್ರೀತಿ ವಾಯುದೇವರ ಮೇಲೆ ಅಂದರೆ, ಅವರಿದ್ದರೆ ದೇವರಿಲ್ವೋ, ದೇವರಿರೋದೇ ಇಲ್ಲ. ಪ್ರಾಣದೇವರು ಇಲ್ಲದೆ ಹೋದರೆ ದೇವರು ಬರೋದಿಲ್ಲ. ಅಷ್ಟು ಒಂದು ವ್ಯಾಪ್ತಿ ಯಾವ ದೇವರ ಬಗ್ಗೆನೂ ಇಲ್ಲ, ವಾಯುದೇವರ ಬಗ್ಗೆ ಒಂದೇ ಇರೋದು. ಅದಕ್ಕೆ ವಾಯುದೇವರನ್ನು ದೇವರಿಗೆ ಅತ್ಯಂತ ಪ್ರಿಯ. ಆಚಾರ್ಯ ತಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ಸಮಸ್ತದ. ದೇವರಿಗೆ ಅತ್ಯಂತ ಪ್ರಿಯ ನಾನು, ದೇವರು ನನಗೆ ಅತ್ಯಂತ ಪ್ರಿಯ. ಇಂಥ ಒಂದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಲ್ಲ ಹೇಳ್ತಾರೆ. ಆವವನು ದೇಹದೊಳಗಿರಲು ಹರಿ ತಾನಿರುವ, ಆವವನು ತೊಲಗೆ ಹರಿ ತಾ ತೊಲಗುವ. ಅದಕ್ಕೆ ಪ್ರಾಣ ಹೋಯಿತು ಅಂದರೆ ಸತ್ತೋಯ್ತು ಅಂದರು ಒಂದು, ಪ್ರಾಣ ಹೋಯಿತು ಸತ್ತೋಯ್ತು. ಏನು ಪ್ರಾಣ ಹೋಯಿತು ಅಂದರೆ, ಪ್ರಾಣದೇವರು ಹೊರಟರು. ಸತ್ತಂದರೆ ಪರಮಾತ್ಮ ಹೊರಟ. ಅದಕ್ಕೆ ಆವವನು ತೊಲಗೆ ಹರಿತಾ ತೊಲಗುವ, ಸತ್ತಂತ ಪರಮಾತ್ಮನ ಹೆಸರು. ಸದಿತಿ ಪ್ರಾಣ, ಸದಿತಿ ಬ್ರಹ್ಮ. ಸೊ ವಾಯುದೇವರು ಹೊರಡ್ತಾರೆ, ಆಗ ದೇವರು ಹೊರಡ್ತಾರೆ. ಅದಕ್ಕೆ ಆಭವನು ತೊಲಗೆ ಹರಿತಾ ತೊಲಗುವ ಅಂತ ಕರೆದಿ. ಆಭವನು ದೇಹದೊಳಗಿರಲು ಹರಿತಾನಿರುವ ಇಂಥ ವ್ಯಾಪ್ತಿಯನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ, ಕರ್ಣಾಭಿಮಾನಿ ಸುರರು ದೇಹವನ್ನು ಬಿಡಲು ಗುರುಡ ಕಿವುಡನು ಮೂಕ ನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ಆ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ. ಇವತ್ತು ಯಾವ ದೇವತೆಗಳು ಹೋದರೂ ಬಲಿಷ್ಠನ ಹೆಣ ಅಂತ ಕರೆಯೋದಿಲ್ಲ, ಶವ ಅಂತ ಕರೆಯೋದಿಲ್ಲ, ಕುರುಡ ಅಂತಾರೆ, ಕುಂಟ ಅಂತಾರೆ, ಕಿವುಡ ಅಂತಾರೆ, ಹುಚ್ಚ ಅಂತಾರೆ, ಎಚ್ಚರ ತಪ್ಪಿದೆ ಅಂತ ಹೇಳ್ತಾರೆ, ಮೂರ್ಛೆ ಅಂತಾರೆ. ಆದರೆ ಹೆಣ ಅನ್ಬೇಕಾದ್ರೆ ವಾಯುದೇವರು ಬಿಟ್ಟರೆ ಒಂದೇ ಹೆಣ ಅಂತ ಕರೆಯೋದು. ಇಂಥ ವೈಭವ ವಾಯುದೇವರು. ಮತ್ತು ಯಾವ ಕುರುಡನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕಾಗಿಲ್ಲ, ಕುಂಟನ್ನು ಮುಟ್ಟರೆ ಸ್ನಾನ ಮಾಡಬೇಕಾಗಿಲ್ಲ, ಆದರೆ ಹೆಣ ಮುಟ್ಟರೆ ಸ್ನಾನ ಮಾಡಬೇಕು. ಯಾಕೆ ವಾಯುದೇವರಿಲ್ಲಾದ್ರೆ ಮೈಲಿಗೆ ಅಂತ, ಅದು ಪವನ ಪಾವನ ಅವರಿದ್ದರೆ ಪ್ಯೂರ್ ಇಲ್ಲದವರು ಮೈಲಿಗೆ ಅಂತ. ವಾಯುದೇವರು ಇಲ್ಲದೆ ಹೋದರೆ ದೇಹ ಮೈಲಿಗೆ, ಅವ್ರ ಶಾಸ್ತ್ರ ಇಲ್ಲದೆ ಹೋದರೆ ಮನಸ್ಸೇ ಮೈಲಿ. ಅದಕ್ಕೇನು ಆಚಾರ ಶಾಸ್ತ್ರವನ್ನು ಯಾವಾಗಲೂ ಓದ್ತಿದ್ರೆ ಪವನ ಶಾಸ್ತ್ರ ಪಾವನಕರವಾದ ಶಾಸ್ತ್ರ ಎಲ್ಲ ಬಿಡಿಸಿ ಹಿಡ್ತಾರೆ. ಅಟ್ಟೆ ಅಲ್ಲ, ಹರಿಯನಲ್ಲದೆ ಬಯ್ಯನ ಅನ್ಯರನ್ನು ಲೋಕದೋಡು ಗುರುಕುಲ ತಿಲಕ ಮುಖ್ಯ ಪವಮಾನ. ಹರಿಯನಲ್ಲದೆ ಬಗೆಯನು ಅನ್ಯರನ್ನು ಲೋಕದೋಡು, ಎಲ್ಲೂ ಕೂಡ ದೇವರನ್ನು ಬಿಟ್ಟರೆ, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಯಾವ ಕಾಲಕ್ಕೂ ಎಲ್ಲರೂ ದೇವರ ಭಕ್ತರುಗಳೇ, ಯೋಗ್ಯರಲ್ಲ, ಆದರೆ ಒಮ್ಮೊಮ್ಮೆ ಮರೀತಾರೆ. ಗರುಡಶೇಷ ರುದ್ರಾದಿ ದೇವತೆಗಳು ಒಮ್ಮೊಮ್ಮೆ ಮರೀತಾರೆ, ವಾಯುದೇವರು ಎಂದೆಂದೂ ಮರೆಯೋದಿಲ್ಲ. ಅದಕ್ಕಾಗಿ ಅವರಿಗೆ ಶುದ್ಧ ಭಾಗವತ ಧರ್ಮ ರಥರು ಅಂತ ಕರೀತಾರೆ. ಹರಿಯನಲ್ಲದೆ ಬಗೆಯನ್ನು ಅನ್ಯರನ್ನು ಲೋಕದೋಡು ಗುರುಕುಲ ತಿಲಕ ಮುಖ್ಯ ಪವಮಾನ. ಗುರುಕುಲ ತಿಲಕ ಎಷ್ಟು ಬಿರುದು, ಗುರು ತಿಲಕ ಗುರುಕುಲ ತಿಲಕ ಮುಖ್ಯ ಪವಮಾನ. ಇದು ವಾಯುದೇವರ ಮಹಿಮೆ. ವಾಯುಸ್ತುತಿ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಕನ್ನಡದಲ್ಲಿ ಪಡಿಬೇಕು ಅಂದರೆ ಒಂದೇ ದಾರಿ ಅಂತ ಹೇಳಿದ್ದಾರೆ. ಎಷ್ಟು ಅರ್ಥಗರ್ಭಿತ ಪದ್ಯಗಳವೆಲ್ಲ ಕೂಡ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತ ಭಾವತಿ ತರಳಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆ ಯಾರು ಮೂರು ಲೋಕದೊಳಗೆ. ಎಷ್ಟು ಭಕ್ತಿಯಿಂದ ಹೇಳ್ತಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ. ಎಲ್ಲರೂ ಯಾತಕ್ಕೂ ಹುಟ್ಟಿ ಬರ್ತಾರೆ, ಹರಿಸೇವೆ ಹುಟ್ಟಿ ಬಂದವರು ವಾಯುದೇವರು. ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ. ಅಷ್ಟೇ ಇಲ್ಲ, ಪೋತಭಾವದಿ ತರಡಿ ಬಿಂಬಕ್ಕೆ ಲಂಘಿಸಿದ. ಪೋತ ಅಂದರೆ ಶಿಶು, ಪೋತುಭಾವ ಚಿಕ್ಕ ಮಗುವಾಗಿದ್ದಾಗ, ಹುಡುಗನಾಗಿದ್ದಾಗಲ್ಲ, ಮಗುವಾಗಿದ್ದಾಗ ತರಣಿ ಬಿಂಬಕ್ಕೆ ಲಂಘಿಸಿದ. ಇವತ್ತು ಸೈಂಟಿಸ್ಟ್ ಇಮ್ಯಾಜಿನ್ ಕೂಡ ಮಾಡೋದಿಲ್ಲ, ಸೂರ್ಯಮಂಡಲಕ್ಕೆ ಹೋಗೋದ್ರೆ ಸಾಧ್ಯ ಬ್ಲಾಸ್ಟ್ ಆಗಿಬಿಡ್ತಾನೆ ಹೋಗಿಬಿಟ್ಟು ಆ ಬಿಸಿ. ಆ ರೀತಿ ಹೋದ ಒಬ್ಬೇ ಚಂಪಾಯಿತೆ ಜಟಾಯಿ ಟ್ರೈ ಮಾಡ್ತಾರೆ, ಆಗೋದಿಲ್ಲ, ರೆಕ್ಕೆ ಸುಟ್ಟು ಬಿದ್ದುಬಿಡ್ತಾರೆ. ಹನುಮಂತ ಒಬ್ಬರೇ ರೀಚ್ ಆಗಿತ್ತು. ಅದಕ್ಕೇನೆ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿರೋದು ನಾರಾಯಣ, ಮಧ್ಯೆ ಇರೋದು ಸಾಕ್ಷಾತ್ ಭಾರತೀಯರವಣ ಮುಖ್ಯ ಪ್ರಾಣ ಇರೋದು. ಅವರು ಸೂರ್ಯನ ಬೆಳಕು ಏನೂ ಮಾಡೋದಿಲ್ಲ, ಸೂರ್ಯನ ಶಾಖ ಏನೂ ಮಾಡೋದೇ ಇಲ್ಲ, ತರಡಿ ಬಿಂಬಕ್ಕೆ ಲಂಘಿಸಿದ. ಆದ್ದರಿಂದ ಈತ ಗೆಣೆ ಯಾರು ಮೂರು ಲೋಕದೊಳಗೆ. ಆದ್ದರಿಂದಲೇ ನಮಾಧವ ಸಮೋ ದೇವ ಎಂಬ ರಚಬದ್ಧ ಸಮೋ ಗುರು, ಹನುಮಂತನಿಗೆ ಸಮಾನ ಯಾರೂ ಇಲ್ಲ, ಪ್ರೂವ್ ಮಾಡಿ ತೋರಿಸಿದ್ದ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶ್ರೀಪಾದರಾಜರು ಬರೆಯೋದು ಬಹಳ ಕಡಿಮೆ, ಎಲ್ಲ ಸಾರವತ್ತಾದ ವಿಚಾರ ಹೇಳಿಕೊಂಡ್ರೆ. ಅಜಪೇಯನು ಅಜ ಪದವಿಯನ್ನು ಕೊಡಲು ರಾಮದೇವರು ಬಂದರೆ ನಿಜ ಭಕ್ತಿಯರು ಬೇಡಿ ವರಭ ಪಡೆದ, ನನಗೆ ಅದಕ್ಕೆಲ್ಲ ಬೇಕಾಗಿಲ್ಲ, ಭಕ್ತಿ ಕೊಟ್ಟು ಬಿಡು ಸಾಕು. ಹನುಮಂತನ ಜೀವನದ ಅತ್ಯಂತ ದೊಡ್ಡ ಗುರಿ ಅಂದರೆ ಸಮುದ್ರ ಹಾರಿದ್ದು, ಸೂರ್ಯಮಂಡಲಕ್ಕೆ ಹಾರಿತ್ತು. ಅದಕ್ಕಿಂತ ದೊಡ್ಡದು ಫಲ ಬೇಡ ಅಂತ ಹೇಳಿ, ಫಲ ಬೇಡ ಅಂತ ಮನುಷ್ಯನಿಗೆ ಅನ್ನಕ್ಕಾಗೋದಿಲ್ಲ, ಸ್ವಲ್ಪ ಕೊಟ್ಬಿಡಿ ಅಂದ್ಬಿಡ್ತಾರೆ, ಕೊನೆ ಬಿಡೋದಿಲ್ಲ. ಕೊಟ್ಟರೆ ಯಾಕೆ ಬಿಡಬೇಕು ಅಂತ, ಅದು ಯಾಕೆ ಬಿಡಬೇಕು, ಕೊಟ್ಟರೆ ತೊಗೊಂಡ್ಬಿಟ್ರೆ ಆಯ್ತಲ್ಲ. ದೇವರು ಕೊಟ್ಟಾಗಲೂ ಬೇಡ ಅಂದವರು ಅಂದರೆ ಹನುಮಂತ ದೇವರೊಂದೇ. ಅದಕ್ಕೇನೆ ನಿಜ ಭಜ ಪದವಿಯನ್ನು ರಾಮದೇವರು ಕೊಂಡಕ್ಕೆ ಬಂದರೆ ನಿಜ ಭಕ್ತಿಯನ್ನು ಬೇಡಿ ವರವ ಪಡೆದ, ಇದವರ ಹಿರಿಮೆ. ಅಷ್ಟೇ ಅಲ್ಲ, ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಡಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವ ಮಾನಸುತ ಉದಯಾಸ್ತ ಶೈಲಗಳ ಭರದಿ ಏರಿದ ಗೀತ ಉಪಮೇ ಉಂಟೆ. ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ, ಸೂರ್ಯ ಮುಂದೆ ಮುಂದೆ ಹನುಮಂತ ಎದುರು ಕೂತಿದ್ದಾನೆ, ಸೂರ್ಯ ಮುಂದೆ ಹೋಗ್ತಾನೆ ಹನುಮಂತ ಮುಂದೆ ಕೂತಿದ್ದಾನೆ, ಸೂರ್ಯ ಹೇಳಬೇಕು ಹನುಮಂತ ಕೇಳಬೇಕು, ಸೂರ್ಯ ಮುಂದೆ ಹೋಗ್ತಾ ಹೇಳ್ತಾನೆ ಹನುಮಂತ ಹಿದ್ದು ಹೋಗ್ತಾ ಕೇಳ್ತಾನೆ, ನೆನಪಿರ್ಬೇಕು. ರಿವರ್ಸ್ ಗೇರಲ್ಲಿ ಎಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಬರ್ತದೆ ಲೆಕ್ಕಾಗಿ, ರಿವರ್ಸ್ ಗೇರಲ್ಲಿ ಫಾಸ್ಟ್ ಹೋಗ್ಲಿಕ್ಕೆ ಬರ್ತದೆ. ರಿವರ್ಸ್ ಗೇರಲ್ಲಿ ಒಂದೇ ಮೂರು ಹಾಕಲ್ಲ, ಮತ್ತೆ 1-2-3 ಹಾಕಿರಲ್ಲ, ಮುಂದೆ 1-2-3 ಗೇರ್ ಹಾಕಿರ್ತಾರೆ, ಹಿಂದೆ ಗೇರ್ಗಳು ಹಾಕೋದಿಲ್ಲ, ಒಂದೇ ಮುಂದೆ ಕೋರ್ ಸಾಕತ್ತೆ. ಆದರೆ ಹನುಮಂತ ಎಂಥ ವೈಭವ ಅಂತ ಕೇಳಿದರೆ ಸೂರ್ಯನ ಸ್ಪೀಡನ್ನು ರಿವರ್ಸ್ ಗೇರಲ್ಲಿ ಹೋಗ್ತಾನೆ, ಎಷ್ಟು ಸಾಮರ್ಥ್ಯ ಇರಬೇಕು. ಅದಕ್ಕೆ ಸೂರ್ಯಾಂತರ್ಗತ ಮುಖ್ಯ ಪ್ರಾಣ ನಿದರ್ಶನ ಆದ ಒಂದು, ಅದು ವ್ಯಾಕರಣ ಶಾಸ್ತ್ರ. ಫ್ರೆಶ್ ಆಗಿದ್ದಾಗಲೇ ತಲೆಗೆ ಹೋಗೋದಿಲ್ಲ ಅದು. ಸೂರ್ಯ ಮುಂದೆ ಕೂತ್ಕೊಂಡು ವ್ಯಾಕರಣ ಹಿಂದೆ ಬಂದು ಹಿಂದಕ್ಕೆ ಹೋಗ್ತಾ ಓದಬೇಕಾದ್ರೆ ಎಫರ್ಟ್ಲೆಸ್ ಆಗಿ ಓದಿದ್ದು, ಓದಿದ್ದಲ್ಲ ಓದಿದಾಗ ಮಾಡಿದ್ದು ಅಂತ. ಹನುಮಂತೇವರಿ ಪಾಠ ಹೇಳೋ ಸತಿ ಯಾವ ಸೂರ್ಯನಿಗೂ ಇಲ್ಲ, ಓದಿದಾಗ ಮಾಡ್ತಾರೆ, ಅಲ್ಲಿ ಕೂತ ಸ್ಟೈಲಲ್ಲೇ ಗೊತ್ತಾಗುತ್ತೆ ಯಾರು ದೊಡ್ಡವರು ಅಂತ ಹೇಳಿಬಿಟ್ಟು. ಆದ್ದರಿಂದ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಾಗಿಲ್ಲೆಂದು ಶ್ರೀರಾಮ ನೀತರ ಅನುಕರಿಸಿದ. ಒಂದು ಅಪಶಬ್ದ ಇಲ್ಲ, ಇದೀ ಬಂತು ಸರ್ವಮೂರದಲ್ಲಿ ಅಪಶಬ್ದ ಇಲ್ಲ ಎಂದು. ವಾಯುದೇವರ ಮುಖದಿಂದ ಕೆಟ್ಟ ಶಬ್ದ ಬರೋದಿಲ್ಲ, ತಪ್ಪು ಶಬ್ದ ಬರೋದಿಲ್ಲ ಅಂತ ಹೇಳೋದಕ್ಕೆ ನಿದರ್ಶನವಾಗಿ ಅವೆಲ್ಲ ಹೇಳ್ತಾ ಹನುಮದ ಅವತಾರ ಹೇಗೆ, ಭೀಮಾವತಾರ ಹೇಗೆ, ಮಧ್ವಾವತಾರ ಹೇಗೆ, ವಾಯುಸ್ತುತಿಯೂ ಹಾಗೆ ಇರೋದು. ಮೂರ ನಾಲ್ಕು ಮೂಲ ರೂಪ ಪ್ಲಸ್ ಮೂರು, ಇವ್ರದ್ದು ಹಾಗೆ ಮೂಲ ರೂಪ ಮತ್ತು ಮೂರವತಾರ. ಈ ರೀತಿ ಬರೆದ್ರಲ್ಲ ಎಷ್ಟು ಶಕ್ತಿ ಇದ್ರೆ ಜಗನ್ನಾಥದಾಸರು ಹೇಳ್ತಾರೆ, ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ, ಎಂಥ ಸಿದ್ಧಿ ಮಧ್ವರಾಮಕ್ಕಿದೆ, ಏನು ಫಲ ಕೇಳೋದು ಸಿಗುತ್ತೆ ಅಂತ ಹೇಳ್ತಾರೆ. ಸೋಮ ಸೂರ್ಯೋಪ ರಾಗದಲ್ಲಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನ್ನುತ್ತ ಕೊಟ್ಟ ಫಲವು ಈ ಮಧ್ವರಾಮ ಬರೆದೋದಿದವರಿಗೆ. ಇದೇನು ಬೇಕು ಅದಕ್ಕಿಂತ? ಸೂರ್ಯಗ್ರಹಣದ ಕಾಲಕ್ಕೆ ಸೋಮ ಸೂರ್ಯ ಉಪರಾಗದಿ, ಚಂದ್ರಗ್ರಹಣ ಸೂರ್ಯಗ್ರಹಣದ ಕಾಲಕ್ಕೆ ಕುರುಕ್ಷೇತ್ರಾದಿ ದಿವ್ಯಕ್ಷೇತ್ರದೊಳಗೆ ಸಾವಿರಾರು ಗೋವುಗಳನ್ನು ಅಪರೋಕ್ಷ ಜ್ಞಾನಿಗಳಿಗೆ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮಧ್ವರಾಮ ಬರದ್ರೆ ಬರುತ್ತೆ ಅಂತ ಓದಿದ್ರೆ ಬರುತ್ತೆ. ಇದು ಎಷ್ಟು ಪುಣ್ಯ ರಾಶಿ ಇರಬೇಕು ಅಂತ ಪರಿಶುದ್ಧವಾದ ಕೃತಿ ಬರೀತಾರೆ. ಅಷ್ಟೇ ಇಲ್ಲ, ಪುತ್ರ ಇಲ್ಲದವರು ಸತ್ಪುತ್ರ ಬಂದವರು, ಏನು ಬೇಕು ನಿಮಗೆ ಯಶೋಧರೆ ಕೇಳ್ತಿರ್ತಾರೆ ಹೇಳಿ ಖಂಡಿತ ಮಕ್ಕಳಾಗ್ತಾರೆ, ಎಲ್ಲ ವಿಧವಾದ ಭೋಗ್ಯ ಭಾಗ್ಯ ಕೊಡ್ತಾರೆ. ಅಷ್ಟ್ಯಾಕೆ ಶ್ರೀಪಾದರಾಜ ಪೇಳಿದ ಮಧ್ವರಾಮ ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವ ಕೂಪಾರದಿಂದ ಕಡೆ ಹಾಯಿಸುವುದು. ಸಂಸಾರ ಸಮುದ್ರದೇ ದಾಟಿಸಿಬಿಡುತ್ತೆ ಅಂತ ಹೇಳಿ, ಅದು ಹೆಂಗಸರಿಗೆ ಇದಕ್ಕಿಂತ ದೊಡ್ಡ ಮಂತ್ರ ಇಲ್ಲಿ ನೆನಪಿರಬೇಕು. ಕೇಶವರಾಮ ಉದ್ಧರಾಮ ಹೇಳಿದರು ಅಂದರೆ ಎಲ್ಲ ಹೊತ್ತು ಕಳ್ಕೊಂಡ್ಬಿಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವರು ಶ್ರೀಪಾದರಾದ್ರೆ ಸ್ಮರಣೆ ಮಾಡಬೇಕಾದ ಬರೀ ಮೃಷ್ಟಾನ್ನ ಭೋಜನಕ್ಕಷ್ಟೇ ಅಲ್ಲ, ಬದ್ಧನಾಮಕ್ಕೂ ಸ್ಮರಣೆ ಮಾಡಬೇಕು. ಅವ್ರು ಕೂಡ ಮೃಷ್ಟಾನ್ನ ಭೋಜನ ಯಾವುದೂ ಅಲ್ಲ, ಪರಿಶುದ್ಧವಾದ ಮೃಷ್ಟಾನ್ನ ಭೋಜನ ಜೊತೆ ಪರಿಶುದ್ಧವಾದ ಜ್ಞಾನ ಇಷ್ಟು ಕೊಡ್ತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು. ಅವರ ಕೃತಿಗಳಲ್ಲಿ ಎಷ್ಟು ಆತ್ಮವಿಮರ್ಶನ ಪದ್ಧತಿ, ಹರಿದಾಸರ ಕೃತಿಗಳು ಎಷ್ಟೆಷ್ಟು ಓದ್ತೀರಿ, ಅದಕ್ಕೆಲ್ಲ ಮೂಲ ಶ್ರೀಪಾದರಾಜರ ಕೃತಿಗಳೇ. ಸುಮ್ಮನೆ ವೈಷ್ಣವನೆಂಬಿರಿ ಪರಬೊಮ್ಮ ಸುಜ್ಞಾನವನು ಅರಿಯದ ಮನುಜನ್ನ, ಸುಮ್ಮನೆ ವೈಷ್ಣವನೆಂಬಿರಿ. ವೈಷ್ಣವ ಅಂತ ಜೋರ ಹೇಳ್ಕೊಂಡ್ಬಿಡ್ತಾರಲ್ಲ, ಊಟ ಕೂತ್ಬಿಡ್ತಾರೆ ವೈಷ್ಣವರು ಅಂಥೇಳಿ. ವೈಷ್ಣವರು ಏನಿರಬೇಕು ಅಂತ ಹೇಳ್ತಾರೆ, ವೈಷ್ಣವ ಲಕ್ಷಣಗಳನ್ನೆಲ್ಲ ಬಟ್ಟಿ ಮಾಡ್ತಾರೆ. ಕಂಗಡಿ ಜಾತಕೋ ಕಾವೇರಿ ರಂಗನ ನೋಡದ, ಈ ಮಾತು ಎಲ್ಲ ಗಾದೆ ಮಾತಾದಾಗ ಆಗಿಬಿಟ್ಟಿದೆ ಅವ್ರ ಮಾತುಗಳೆಲ್ಲ. ಕಣ್ಣು ಎಷ್ಟಿದ್ರು ರಂಗನಾಥ ನೋಡದೆ ಹೋದ್ರೆ ಕಣ್ಣಿದ್ದು ವೇಸ್ಟ್ ಅಂತ ಕರೆದ್ರು. ಭೂಷಣಕ್ಕೆ ಭೂಷಣ ಇದು ಭೂಷಣ, ನಾಲಿಗೆ ಭೂಷಣ ನಾರಾಯಣನ ನಾಮ, ಇದೆಲ್ಲ ಹೇಳಬೇಕಾದ್ರೆ ಪ್ರತಿಯೊಂದು ಇಂದ್ರಿಯವು ಸಾರ್ಥಕವಾಗೋದು ದೇವ್ರ ಪರ ಆದಾಗ ಮಾತ್ರ. ಇಷ್ಟಾಮೃತ ಮಾರಣವಾದ ಎಲ್ಲ ಮಾತುಗಳನ್ನು ಕೂಡ ಕನ್ನಡದಲ್ಲಿಡ್ತಾರೆ. ಇನ್ನು ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧ್ವರಿ ಮುಗಿದೋಯ್ತು. ಯಾರು ಬೇಕಾದ್ರೂ ತುಂಬ ಇದಾದಾಗ ಅಂದ್ಬಿಡ್ತಾರೆ ಈ ಮಾತನ್ನು, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧ್ವರಿ, ಗಾದೆ ಮಾತ್ಯತೆ ಬಂದುಬಿಡುತ್ತೆ. ಜೀವನ ಅಂದ್ರೆ ಅದೇ, ದೇವ್ರು ಇಟ್ಟಾಗಿರಬೇಕು ಅಂತ ಅಕ್ಸೆಪ್ಟ್ ಮಾಡ್ತೀವಲ್ಲ ಅದೇ ಲೈಫ್. ಅದು ಬರೀ ಲೈಫ್ ಅಲ್ಲ, ಮೋಕ್ಷಕ್ಕೆ ಹೋಗ್ತಕ್ಕಂಥ ಜೀವನ ಅಂದ್ರೆ ಅದೇ. ದೇವ್ರ ಮೇಲೆ ಪೂರ್ತಿ ಭಾರ ಹಾಕು, ಹೇಗಿಟ್ಟಿರ್ತೀವೋ ಹಾಗಿರ್ತೇವೆ ಅಷ್ಟೇ. ಹಾಲೊಳಗದ್ದು ನೀರೊಳಗದ್ದು ಗೋವಿಂದ ಅಂತ ಹೇಳ್ತಾರಲ್ಲ, ಅದು ನಂಬಿಕೆ ಬರಬೇಕಾದ್ರೆ ಎಷ್ಟು ಶಾಸ್ತ್ರ ಓದಿರಬೇಕು, ಎಷ್ಟು ದೇವರಲ್ಲಿ ಭಕ್ತಿ ಇರಬೇಕು, ಅದೆಲ್ಲ ಶ್ರೀಪಾದರಾಜರು ತೋರಿಸಿಕೊಡ್ತಾರೆ. ಎಷ್ಟೆಷ್ಟು ಶಿಶುಗೀತೆ ಬರೀತಾರೆ ಶ್ರೀಪಾದರಾಜ. ಪೋಪು ಹೋಗೋಣ ಬಾರೋ ರಂಗ, ಪೊಪ್ಪು ತಿಮ್ಮೋಣ ಬಾರೋ ರಂಗ, ಸಣ್ಣ ಸಣ್ಣ ಶಿಶು ವೈಷ್ಣವ ಸಾಹಿತ್ಯದಲ್ಲಿ ಶಿಶುಗೀತೆಗಳಂದ್ರೆ ಶ್ರೀಪಾದರಾಜ. ಎಲ್ಲ ಆಡಿ ಓಡಿ ಬಂದೆ ರಂಗಯ್ಯ, ಎಲ್ಲ ಆಡಿ ಓಡಿ ಬಂದೆ ಕೃಷ್ಣಯ್ಯ ಅಂತ ಹೇಳಿ ದೇವ್ರ ಬಗ್ಗೆ ಸರಸವಾದ ಮಾತುಗಳಂತ ಹೇಳೋದು. ಜೋಗಳದ ಹಾಡುಗಳೇ ಜೋ ಜೋ ಶ್ರೀರಂಗ ರಾಮ ಅಂತ ಹೇಳೋದು. ಆಶ್ಚರ್ಯಜನಕನಾಗಿ ನಿರ್ಮಿಸಿದ ಈ ಪಚ್ಚಯ್ಯ ತೊಟ್ಟಿಲಲ್ಲಿ ಅಚ್ಯುತಾನಂದ ನೆರಳು ತೂಗಿದವರು ಮತ್ಸ್ಯಾವತಾರ ಹರಿಯ. ದೇವರ ಜೋಗಳ ಹಾಡೋದನ್ನೆಲ್ಲ ಎಷ್ಟು ಅದ್ಭುತ ತೋರಿಸ್ತಾರೆ, ದಶಾವತಾರದೆಲ್ಲ ವರ್ಣನೆ ಮಾಡೋ ಕ್ರಮ ಬರೀತಾರೆ. ಇದನ್ನೆಲ್ಲ ತಿಳ್ಕೊಂಡ್ರೆ ಎಷ್ಟು ವೆರೈಟಿ ಬರೀತಾರೆ ಶ್ರೀಪಾದರಾಜರು ಅಂದರೆ ನಮ್ಮಲ್ಲೇ ಒಂದು ಕಡೆ ನೋಡಿದರೆ ವ್ಯಾಸರಾಜರಿಗೆ 12 ವರ್ಷ ಪಾಠ ಹೇಳಬೇಕು, ಇವರಿಗೆ ವಾದಿ ನಿಗ್ರಹ ಮಾಡಬೇಕು, ರಾಜಮಹಾರಾಜರಿಗೆ ಗೈಡೆನ್ಸ್ ಕೊಡಬೇಕು, ರಂಗ ಆರಾಧನೆ ಮಾಡಬೇಕು, ಸಂಚಾರ ಮಾಡಬೇಕು, ಕಾಶಿಯಲ್ಲಿ ವಿದ್ವಾಂಸರು ಸೋಲಿಸಬೇಕು, ಈಗ ಕನ್ನಡದ ಹಾಡು ಬರೀಬೇಕು. ಬರೀ ಕನ್ನಡ ಬರೆದ್ರೆ ವಾಕ್ ವಜ್ರ ಅಂತ ಸಂಸ್ಕೃತದ ಗ್ರಂಥ, ವಾಕ್ ವಜ್ರ ವಾಕ್ ಮಾತೊಂಬ ವಜ್ರ ಅಂತ ಕೇಳಿದ ವಾದಿಗಳು ಓಡೋಗ್ಬಿಡಬೇಕು, ಇಲ್ಲ ಸಾಯ್ಬೇಕು ಎರಡೇ ದಾರಿ. ಅದು ಅದ್ಭುತ ಗ್ರಂಥ ಬರೆದವು. ಶ್ರೀಪಾದರಾಜರ ಮಹಿಮೆ ಭಾರಿ ದೊಡ್ಡದು. ಪಾಠ ಪ್ರವಚನ ಪ್ರಪಂಚದಲ್ಲಿ ಕ್ರಾಂತಿ ಮಾಡಿದವರು, ಸಾಹಿತ್ಯದಲ್ಲಿ ಕ್ರಾಂತಿ ಮಾಡಿದವರು ಶ್ರೀಪಾದರಾಜ. ಅಂಥವರ ಸ್ಮರಣೆ ಅಂದರೆ ನಮ್ಮ ಜನ್ಮದಿನದ ಭಾಗ್ಯ. ಅಂಥವ್ರನ್ನ ನೆನೆಸಿಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಯಾರು ಕೇಳಿ ನಿಮ್ಮಲ್ಲಿ ಇಂಥವ್ರು ಇದ್ದಾರಂತ ಕೇಳಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೀಪಾದರಾದಂಥ ಜ್ಞಾನಿಗಳನ್ನು ಹುಡುಕೋದು ಭಾರಿ ಕಷ್ಟ. ಅವ್ರನ್ನೆಲ್ಲ ಆರಾಧನೆ ಮಾಡೋಕ್ಕೆ ಇದೆಲ್ಲ ಮುಖ್ಯವಾದ ಗುಣಗಳು ಬೇಕು ಅಂತ ಶ್ರೀಪಾದರಾಜರು ಅವರನ್ನು ಕೊಂಡಾಡಿಬಿಡ್ತಾರೆ. ವ್ಯಾಸರಿಗಳು ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ವ್ಯಾಸರಾಜರು ಕೊಂಡಾಡ್ತಾ ಇದ್ಮೇಲೆ ಹೇಗಿರಬೇಕು? ಅವ್ರು ಇವ್ರನ್ನ ಬೇಕಾದಷ್ಟು ಹೊಗಳಾಡ್ತಾರೆ, ಶಿಷ್ಯರನ್ನು ಪ್ರೀತಿಯಿಂದ ಹೊಗಳ್ತಾರೆ, ಭಕ್ತಿಯಿಂದ ಅವ್ರು ಹೊಗಳುತ್ತಾರೆ. ಅಂತ ಶ್ರೀಪಾದರಾಜರ ಸ್ಮರಣೆ ಬಹಳ ಶ್ರೇಷ್ಠವಾದ ಸ್ಮರಣೆ. ಅವರ ದುರಿತ ಗಜಕ್ಕೆ ಪಂಚಾನನ, ನರಹರಿಯ ದೇವರ ದೇವ ದುರಿತ ಗಜಕ್ಕೆ ಪಂಚಾನನ, ಎಷ್ಟು ಒಳ್ಳೆಯ ದೇವರ ನಾಮ. ಅರಸು ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಸುಂಕ ಒಪ್ಪಿಸಿದ ಮೇಲೆ ಹೇಳ್ತಾರೆ, ಸರಕು ಒಪ್ಪಿಸಿದ ಮೇಲೆ ಸುಂಕವೇ ಶ್ರೀಕೃಷ್ಣ. ನಾವು ಒಟ್ಟು ಮಾಲೆ ಸರೆಂಡರ್ ಮಾಡಿ ಟ್ಯಾಕ್ಸ್ ಹಾಕ್ತಾರೆ, ಅದರ ಮೇಲೆ ಟ್ಯಾಕ್ಸ್ ಇಟ್ಕೊಂಡ್ರೆ ಟ್ಯಾಕ್ಸ್ ಹಾಕು, ಇನ್ನು ಟ್ಯಾಕ್ಸ್ ಎಲ್ಲ ಕೃಷ್ಣಾರ್ಪಣ ಅಂದಾಗ ಮತ್ತೇನು ಟ್ಯಾಕ್ಸ್ ಬರುತ್ತೆ? ಸಹಜವಾದ ಮಾತುಗಳು ಬೇರೆ. ಕಾಳ ಬೆಳದಿಂಗಳು ಈ ಸಂಸಾರ ಕತ್ತಲೇ ಬೆಳದಿಂಗಳು. ಕಾಡ ಬೆಳೆದಿಂಗ್ ಯಾರಿಗೂ ಉಪಯೋಗ ಆಗುತ್ತೆ? ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೇ ಬೆಳೆದಿಂಗಳು, ಎಂಥ ಕಾವ್ಯ ಎಂಥ ಕಾವ್ಯ, ಎಂಥ ಶಾಸ್ತ್ರ ಅಧ್ಯಾತ್ಮವನ್ನು ಹಾಗೆ ಹೇಳ್ತಾರೆ. ಮನದಿ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೋಳು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೋಳು, ತರೆಯರಿಂ ಸಂತೋಷ ಕೆಲವರಿಗೆ ಲೋಕದೋಳು, ಮತ್ತೆ ಧನದಿಂದ ಸಂತೋಷ ಕೆಲವರಿಗೆ ಲೋಕದೋಳು. ಹೇಗೆ ಅನಲೈಸ್ ಮಾಡ್ತಾರೆ, ಮನೆಗೆ ಹೇಳ್ತಾರೆ ತಪ್ಪದು. ಇದಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆನೆಗೆ ಸಂತೋಷ ರಂಗ ವಿಠಲ ರೇಯ. ಇದು ಅವರ ವೈಭವ. ಪ್ರಹ್ಲಾದರಾಜರ ಪ್ರಸಂಗದಲ್ಲಿ ಅವತ್ತು ಕೃಷ್ಣ ನರಸಿಂಹಾವತಾರವಾಗ್ತದೆ, ಆಗ ಎಲ್ಲ ದೇವತೆಗಳು ಕೂಡ ದೇವರನ್ನು ಸ್ತೋತ್ರ ಮಾಡ್ತಾರೆ. ಅದಿಷ್ಟನ್ನು ಶ್ರೀಪಾದರಾಜರು ದಂಡಕ ಅಂತ ಬರೀತಾರೆ, ಶ್ರೀನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ಬರೀತಾರೆ. ಇಡೀ ಹರಿದಾಸ ಒಂದೇ ದಂಡಕ ಇರೋ, ಮತ್ತೆ ಬೇರೆ ದಂಡಕ ಬರ, ಅವರೊಬ್ಬರೇ ಬರೆದಿರು. ಎಷ್ಟು ದೊಡ್ಡದು ಗೊತ್ತಾ, ಇಡೀ ಭಾಗವತ ಶ್ಲೋಕಗಳ ಅನುವಾದ. ಶ್ರೀರಮ ಮಾನಿನಿ ಮಾನಸೇಂದಿ ವರೋತ್ಫುಲ್ಲ ಸಂಫುಲ್ಲ ಚಂದ್ರ ಗುಣಸಾಂದ್ರ ಅಂತ ಹೇಳಬೇಕಾದ್ರೆ ಬರೀ ಪ್ರಾಸ. ಅದು ಕೇಳ್ತಿದ್ರೆ ಬಾಕ್ಶುದ್ಧಿ ಆಗಿಬಿಡ್ಬೇಕು. ಒಳ್ಳೆ ವಾಯುಸ್ತುತಿಯಲ್ಲಿ ಉತ್ತಪ್ತ ತುಟ್ಗಟ ತುಟ್ ಕೇಳ್ತೀವಲ್ಲ, ಆ ಟೈಪು ಇಡೀ ಬಂದು ದಂಡಕ ಬರೀತಾ ಹೋಗ್ತಾರೆ. ಆ ಮೂಲ ಸಂಸ್ಕೃತ ಶ್ಲೋಕ ಇಟ್ಕೊಂಡು ಓದಿದ್ರೆ ಪೂರ್ತಿ ಟ್ರಾನ್ಸ್ಲೇಷನ್ ಅದು. ಇದೆಲ್ಲ ಎಷ್ಟು ಆಲ್ರೌಂಡ್ ಗ್ರೇಟ್ನೆಸ್ ಇದ್ದ ಮಹಾನುಭಾವರು ಶ್ರೀಪಾದರಾಜ ಅಂತವರ ಸ್ಮರಣೆ ಅತ್ಯಂತ ಸಾರ್ಥಕವಾದ ಸ್ಮರಣೆ. ಅವರ ಸ್ಮರಣೆ ಮಾಡಿದ್ರೆ ಉಪಯೋಗ ಏನು ಅಂದರೆ ಅನ್ನ ಗ್ಯಾರಂಟಿ ಆಯ್ತು ಅಂತಲ್ಲ, ಜ್ಞಾನನೂ ಗ್ಯಾರಂಟಿ ಅಂತ ಆದರೆ ಸರಿ. ಬರೀ ಅನ್ನಕ್ಕೋಸ್ಕರ ಅಲ್ಲ, ಅನ್ನ ಬಂದರೆ ಮುರ್ದಾಸಿ ಹೋಗ್ತದೆ, ಆದರೆ ಜ್ಞಾನ ಶಾಶ್ವತ ಉಳಿಯುತ್ತೆ ಅಂತ ಜ್ಞಾನದ ಹರಿ ತೋರಿಸಿದ ಮಹಾನುಭಾವರು. ಎಷ್ಟು ಜನ ಕನ ಕೊಟ್ಟಿದ್ದಾರೋ ಲೆಕ್ಕನೇ ಇಲ್ಲ. ಇವತ್ತು ಅದು ಹೆಚ್ಚು ಬೆಂಗಳೂರಿಗೆ ಹತ್ತಿರ ಇರತಕ್ಕಂಥ ಜ್ಞಾನಿಗಳು ಇಬ್ಬರು, ಒಬ್ಬ ಬ್ರಹ್ಮಾಂಡ ತೀರ್ಥರು ಶ್ರೀಪಾದರಾಜ, ಇಬ್ಬರು ಪೂರ್ವಾಶ್ರಮದಲ್ಲಿ ಇದರಲ್ಲಿ ಅಣ್ಣ ತಮ್ಮ ಆಯ್ತಲ್ಲ ಅಲ್ಲಿ, ಇಬ್ಬರು ತಾಯಿದ್ರು ಅಕ್ಕ ತಂಗಿಯರು ಅಣ್ಣ ತಮ್ಮ ಇದ್ದದ್ದು. ಬೆಂಗಳೂರು ಬಾಡಿ ಪುಣ್ಯ ಮಾಡಿರ್ಬೇಕು. ಈ ದಿಕ್ಕಿ ಹೋದ್ರವರು ಆ ದಿಕ್ಕಿ ಹೋದ್ರಿ, ಇವರು ಮೂರು ಕಡೆ ದಿಕ್ಕಿ ತಪ್ಪಿದ್ದಾರೆ ಹೋಗಿಬಿಡ್ತಾರೆ. ನಿತ್ಯಾನಂದರ ತೊಡ ಬಜಿತಿ ಆಗ್ತದಷ್ಟೆ, ನಿತ್ಯ ದುಃಖಿ ಆಗಿಬಿಡ್ತಾರೆ. ಅಂತ ಮಹಾನುಭಾವರು ಇದ್ದಾರೆ. ಇಂಥ ಸಹೋದರ ಬೃಂದಾವನ ಪ್ರವೇಶ ಮಾಡಿ 500 ವರ್ಷ ಆಗೋಯ್ತು, 500 ವರ್ಷಗಳ ಕಾಲ ನಡೀತು. ಈಗ ಎಷ್ಟು ಇಂಪ್ರೂವ್ ಆಗಿದೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಶ್ರೀಪಾದರಾಜರ ಸ್ಮರಣೆಯಿಂದ ಅಲ್ಲಿ ಅಲ್ಲಿ ನಾವು ಹೋಗಬೇಕಾದ್ರೆ ತಿರುಪತಿಗೆ ಅಲ್ಲಿ ಹೋಗದೆ ಹೋಗಲು ಸಾಧ್ಯವೇ ಇಲ್ಲ. ಶ್ರೀಪಾದ ಹೆಸರು ಹೇಳ್ಕೊಂಡೆ ಮುಂದೆ ತಿರುಪತಿಗೆ ಹೋಗ್ಬೇಕು, ಭಕ್ತರ ಮೂಲಕ ದೇವರನ್ನು ಕಾಣಬೇಕು ಅಂತ ಮಹಾನುಭಾವರ ಸ್ಮರಣೆ. ಹೊತ್ತಾಗಿಬಿಟ್ಟಿದೆ ಇವತ್ತು, ಕಾರಣ ಏನು ಅಂತ ಕೇಳಿ ತುಂಬ ಟ್ರಾಫಿಕ್, ಯಾರುದ್ದಕ್ಕೂ ಎಲ್ಲಿ ನಿಂತಿರೋ ಅಂದರೆ ಎಷ್ಟೊತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಅದು ನಿಮ್ಗೆ ಎಲ್ಲರೂ ಅನುಭವಿಸ್ತಾರೆ, ಆದ್ರಿಂದ ಹೇಳೋ ಕಾರಣವೇ ಇಲ್ಲ. ಅದರಿಂದ ಎಷ್ಟು ಬೇಗ ಹೊರಟು ಸಕಾಲಕ್ಕೆ ಬರಲಿಕ್ಕಾಗಲಿಲ್ಲ. ಅದರಿಂದ ಅನಿವಾರ್ಯವಾಗಿ ಶ್ರೀಪಾದರಾಜರ ಬಗ್ಗೆ ಸ್ವಲ್ಪ ಕಡಿಮೆ ಹೇಳಬೇಕಾಗಿದೆ, ಆದರೆ ಮುಂದೆ ಯಾವೆಲ್ಲ ಪುಸ್ತಕ ಹೆಚ್ಚಾಗಿ ಹೇಳೋಣ ಅಂತ ಹೇಳ್ತಾ, ಇಷ್ಟರಲ್ಲೇ ಶ್ರೀಪಾದರಾಜ ಒಂದು ಪುಸ್ತಕ ತಯಾರಾಗ್ತಿದೆ, ಶ್ರೀಪಾದರಾಜ ದರ್ಶನ ಅಂತೇಳಿ ಪುಸ್ತಕ. ಅದರಲ್ಲಿ ಅವರ ಬಗ್ಗೆ ಅವರ ಚರಿತ್ರೆ, ಸಮಗ್ರ ಚರಿತ್ರೆ, ಅವರು ಮುಖ್ಯವಾದ ಕೃತಿಗಳ ಸಂಗ್ರಹ, ಅವ್ರ ಬಗ್ಗೆ ಸಮಗ್ರ ಪರಿಚಯಕ್ಕೆ ಬಂದು ಅವಕಾಶ ಮಾಡಿಕೊಂಡು ಪುಸ್ತಕ ತಯಾರಾಗ್ತಿರೋದ್ರಿಂದ ಅದರ ಬಿಡುಗಡೆಯ ಸಮಯಕ್ಕೆ ಹೆಚ್ಚು ವಿಷಯ ಹೇಳೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಮುಂದಿನ ಪ್ರವಚನ ಇರತಕ್ಕಂಥದ್ದು ಚಾತುರ್ಮಾಸ್ಯದ ಮೊದಲ ಏಕಾಶಿ ಸಪ್ತಮುದ್ರಾಧಾರಣೆಯ ದಿವಸ ಸಾಯಂಕಾಲ ಇಲ್ಲಿ ಇದು ಕಾರ್ಯಕ್ರಮ ಇರ್ತದೆ. ಚಾತುರ್ಮಾಸ್ಯ ಮಹಾತ್ಮೆ ಅವೆಲ್ಲ ವಿಚಾರದ ಬಗ್ಗೆ ಉಪನ್ಯಾಸ ಇರ್ತದೆ. ಜೊತೆಗೆ ಅವತ್ತು ಚಾತುರ್ಮಾಸ್ಯ ವ್ರತದ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಮೊನ್ನೆ ಅಧಿಕ ಮಾಸದ ನಿಮಿತ್ತ ಒಂದು ಪುಸ್ತಕ ಬಿಡುಗಡೆ ಆದಾಗ ಚಾತುರ್ಮಾಸ್ಯ ಧಾತ್ರಿ ಅವರು ಎರಡು ಸೇರಿಸಿಬಿಟ್ಟು ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಎಲ್ಲರೂ ತಪ್ಪದೇ ಬರಬೇಕು ಅಂತ ಹೇಳ್ತಾ, ಒಬ್ಬ ಶ್ರೀಪಾದರಾಜ ಸ್ಮರಣೆಗೆ ವಿಶೇಷವಾಗಿರುವ ಪ್ರತಿಷ್ಠಾನಕ್ಕೆ ಪ್ರಾಯೋಜಕರಾಗಿ ನೆರವಾದವರು ಶ್ರೀ ಡಿ ಎನ್ ವಾಸ್ತವಮೂರ್ತಿ, ಹೆಚ್ ಎಸ್ ವಾಸ್ತವಮೂರ್ತಿಯವರು, ಶ್ರೀ ಡಿ ಎನ್ ಗುರುರಾಜರಾಯರು, ಶ್ರೀ ಸತ್ಯನಾರಾಯಣ ಅವರು ಮತ್ತು ಶ್ರೀಮತಿ ರಂಜಿನಿ ಪವನ್, ಇಷ್ಟು ಜನಗಳಲ್ಲಿ ಪಾತ್ರವಹಿಸಿದ್ದಾರೆ. ಎಲ್ಲರಿಗೂ ಹರಿವಾಯುಗಳು ವಿಶೇಷವಾದಂತಹ ಮಂಗಳವನ್ನುಂಟು ಮಾಡಲಿ. ಶ್ರೀಪಾದರಾಜರು ಅನ್ನ ಜ್ಞಾನ ಎರಡೂ ಕೊಡ್ತಕ್ಕಂಥ ಪರಮಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಂದಿನ ಕಾರ್ಯಕ್ರಮ ಸಪ್ತಮುದ್ರಾಧಾರಣೆ ದಿವಸ ಈ ಪ್ರಥಮ ಏಕಾದಶಿ ದಿವಸ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಜುಲೈ 21 ಒಟ್ಟು ಏಕಾಶ ತಿಳ್ಕೊಂಬಿಡಿ ಆಯ್ತು. ಪುಣ್ಯಕ್ಕೆ ಎಲ್ಲರಿಗೂ ಒಂದೊಬ್ಬರು ಒಂದೇ ಎಲ್ಲರಿಗೂ ಒಂದೇ ಬಂದಿದೆ, ಆದ್ದರಿಂದ ಯೋಚನೆ ಆಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಾ